ಎಂತ ಬ್ರಹ್ಮದೇವರಿವರು, ದೇವತೆಗಳಿಂದ ಸಾವಿಲ್ಲ, ರಾಕ್ಷಸರಿಂದ ಸಾವಿಲ್ಲ, ಬೇರೆ ಯಾರಿಂದನೂ ಸಾವಿಲ್ಲ ಅಂತ ವರ ಕೇಳಿದ್ದೇನೆ. ನರಭಾಗದಲ್ಲಿ ಸಾವು ಬರುತ್ತೆ ಇಷ್ಟು ಗೊತ್ತಾಗಬಾರದೆ ಇವರಿಗೆ ಅಂತ ತಿಳ್ಕೊಂಡ. ಆದ್ರೆ ಸತ್ಯದಲ್ಲೇ ಅವನು ಅದು ಆಶ್ಚರ್ಯ ಅಂತ ಕೇಳಿದೆ. ಬ್ರಹ್ಮದೇವರನ್ನು ಏನು ಬುದ್ಧಿವಂತಿಕೆಯಿಂದ ಡ್ಯೂಪ್ ಮಾಡಕ್ಕೆ ಹೊರಟ, ತಾನೇ ಡ್ಯೂಪ್ ಆಗಿಬಿಟ್ಟ ಕೊನೆಗೆ. ಬ್ರಹ್ಮದೇವರು ಅಷ್ಟೊದ ಕೊಟ್ಟುಬಿಟ್ರು. ಆ ಮುಂದೆ ಇದೆ ಅದೆಲ್ಲ ಬೇಡ. ಆಮೇಲೆ ಕುಂಭಕರ್ಣನ ಹತ್ರ ಹೋದರು, ಏನಯ್ಯ ಬೇಕು ಅಂತ ಕೇಳಿದರು. ಆಗ ಕುಂಭಕರ್ಣ ರಾವಣ ತಿಳ್ಕೊಂಡ, ಅಂತೂ ಅಮರನೇ ಆಗಿಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ಟ ಕೊನೆಗೆ. ಅವನು ನರವಾನರು ಕೊಲ್ಲೋದಿಲ್ಲ, ಬೇರೆಯವರು ಕೊಲ್ಲದೆ ಇದ್ದ ಮೇಲೆ ನಾನು ಅಮರ ಅಂತಲೇ ತಿಳ್ಕೊಂಡ, ಕುಂಭಕರ್ಣ ಬಾಯ್ಬಿಡ್ಲಿಕ್ಕೆ ಅಂತ ಹೊರಟ. ಅಷ್ಟೊತ್ತಿಗೆ ದೇವತೆಗಳು ಪ್ರಾರ್ಥನೆಯಂತೆ ಸರಸ್ವತೀ ದೇವಿ ಬಂದು ಕುಂಭಕರ್ಣನ ನಾಲಿಗೆಯಲ್ಲಿ ಕೂತುಬಿಟ್ಟಂತೆ. ಈ ರಾಮಾಯಣದ ಕಥೆ ಕೇಳಿಬಿಟ್ರೆ ನಮ್ಮ ನಾಲಿಗೆ ಮಾತಾಡೋದಕ್ಕೆ ಸರಸ್ವತೀ ದೇವಿ ಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಜಗನ್ನ ಪುರಂದರದಾಸರು ನಲಿದಾಡೆ ಎನ್ನ ನಾಲಿಗೆಯ ಮೇಲೆ ಸರಸ್ವತಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಇವತ್ತು ಎಷ್ಟೋ ಜನಕ್ಕೆ ಮಾತು ಬರೋದಿಲ್ಲ, ಮಾತು ಬಂದವರಿಗೂ ಮಾತು ಹೋಗಿಬಿಡುತ್ತೆ ಎಷ್ಟೋ ಸಲ. ಕೊನೆಗಾಲಕ್ಕೆ ಮಾತಾಡೋದ್ರೆ ಎಷ್ಟು ಜನ ಸಿಗ್ತಾರೆ, ಬಾಯಿ ತೆಗೆದ್ರೆ ಏನು ಮಾತು ಹೊರಡೋದೇ ಇಲ್ಲ. ಎಂಥ ಆಶ್ಚರ್ಯ, ಅಷ್ಟು ಜನ ತನ್ನ ಮಕ್ಕಳು ಮಾತಾಡಿದರೆ ಸಾಕು ಅಂತ ತಾನು ಬಾಯಿ ಬಿಟ್ಟು ಕೂತಿರ್ತಾನೆ, ಈಗ ತಾನು ಮಾತಾಡಕ್ಕೆ ಬರದೆ ಮಕ್ಕಳ ಮುಂದೆ ಹಾಗೆ ಮಲಗಿರ್ತಾನೆ. ಎಷ್ಟು ಆಶ್ಚರ್ಯ, ನಂಬಲಿಕ್ಕೆ ಆಗೋದಿಲ್ಲ ಅಂತ ಸ್ಥಿತಿಯಲ್ಲಿ ಇರ್ತಾರೆ. ಸರಸ್ವತಿ ಅನುಗ್ರಹ ತಪ್ಪಿದ್ರೆ ಹೇಗೋ ಹಾಕಿ, ನಾಲಿಗೆ ಇದೆ ಮಾತಾಡಕ್ಕೆ ಬರೋದಿಲ್ಲ, ಬಲ್ಬ್ ಇದೆ ಕರೆಂಟ್ ಇಲ್ಲ ಅಂತಾರಲ್ಲ ಹಾಗೆ, ಬಲ್ಬ್ ಇದೆ ಬೆಳಕಿಲ್ಲ ಯಾಕೆ ಕರೆಂಟ್ ಇಲ್ಲ, ನಾಲಿಗೆ ಇದೆ ಮಾತಿಲ್ಲ ಯಾಕೆ ಭಗವಂತನ ಅನುಗ್ರಹ ತಪ್ಪಿದೆ, ಸರಸ್ವತಿ ಅನುಗ್ರಹ ಇಲ್ಲ ಮಾತಿಲ್ಲ. ತಕ್ಷಣ ಅವರು ಪ್ರವೇಶ ಮಾಡಿ ಮಾತಾಡಿಸಿಬಿಟ್ರನು. ಅವನೇನು ಕೇಳೋದು ಕೊಟ್ಟಿದ್ದ ಗೊತ್ತಾ, ಅವನಿಗೆ ಅಮರತ್ವ ಬೇಕಿತ್ತು, ಇವನಿಗೆ ವಿದ್ಯಾ ಬೇಕಾಗಿತ್ತು, ವಿದ್ಯೆಯಿಂದ ಉದ್ಧಾರವಾಗಲಿಕ್ಕಲ್ಲ ಲೋಕವನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿ ವಿದ್ಯಾ ಕೊಡಬೇಕು ಅಂತ ಕೇಳಕ್ಕೆ ಬಾಯಿ ತೆಗೆದ. ಅವ್ರೇನು ಮಾಡಿದ್ರೆ ವಿದ್ಯಾ ಕೊಡೋಲ್ಲ ನಿದ್ರೆ ಕೊಡು ಅಂತ ಕೇಳಿಸಿಬಿಟ್ರನು. ಫೈಟ್ ಆಪೋಸಿಟ್ ಅದು, ಒಂದು ವಿದ್ಯೆಯನ್ನು ಬಿಟ್ಟು ನಿದ್ರೆ ಕೊಡಿ ಅಂತ ಕೇಳಿದ್ದೇನೆ. ತಕ್ಷ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿಬಿಡ್ತಾರೆ. ತಥಾಸ್ತು ಅಂದರೆ ಬಲೇ ಮಡಿಕೊಂಡಿರೋದೇ ಕೆಲಸ, ಅವನು ಮಡಿಕೊಂಡಿರೋದೇ ಕೆಲಸ. ಇದ್ರೆ ಅನಿಸುತ್ತೆ ವರ ಯಾರು ಕೇಳ್ತಾರಾ ಅಂತ ಯಾರಿಗಾರು ಅನಿಸುತ್ತೆ, ನಿದ್ರೆ ಕೊಡು ನಿದ್ರೆ ಕೊಡು ಅಂತ ಯಾರೋ ವರ ಕೇಳ್ತಾರ ಅಂತ ಕೇಳಿದರೆ, ಇವತ್ತು ಎಷ್ಟರ ಅಂತ ವರ ಕೇಳ್ತಾರೆ ಗೊತ್ತಾ? ಬರೀ ಡಾಕ್ಟರ್ ಹತ್ರ ಹೋಗೋದು, ಡಾಕ್ಟ್ರೇ ನಿದ್ರೆ ಬರ್ತಾ ಇಲ್ಲ ಗುಳಿಗೆ ಕೊಡಿ ಅಂದರೆ ಸಣ್ಣ ಸಣ್ಣ ಕುಂಭಕರ್ಣರು ಶುರುವಾಗಿರ್ತಾರೆ. ಅಷ್ಟೊತ್ತಿಗೆ ಆಗಲೇ ನಿದ್ರೆ ಗುಳಿಗೆ ಕೊಡಿಗೆ ಗುಳಿಗೆ ಕೊಡಿ, ಅವನು ಡಾಕ್ಟರ್ ಪಾಪ ಅವನಿಗೆ ನಿದ್ರೆ ಇರೋದಿಲ್ಲ ಪಾಪ, ನಾವು ಏನು ಟ್ರೈ ಮಾಡಿದ್ರು ಟ್ರೈ ಮಾಡಿ ಅಂತ ಕೊಡ್ತಾ ಇರ್ತಾನೆ ಪಾಪ, ಟ್ರೈನ್ ಜರಾಗತ್ತೆ ಹೊರತು ನಿದ್ರೆ ಬರೋ ಗ್ಯಾರಂಟಿ ಇಲ್ಲ, ನಿದ್ರೆ ಬರೋದಿಲ್ಲ. ಇನ್ನು ವಯಸ್ಸಾದವ್ರನ್ನ ಬಿಟ್ಟುಬಿಡಿ, ಚಿಕ್ಕವರಿಗೆ ಎಷ್ಟೋ ಜನಕ್ಕೆ ಅಫೀಮನ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಈ ಕುಡಿಯೋದು ತಿನ್ನೋದು ಯಾತಕ್ಕೆ ಬಂತು ಗೊತ್ತಾ? ನಿದ್ರೆ ಬೇಕು ಅನ್ನೋ ಹವ್ಯಾಸ ಇದು ಬಂತು. ಇವತ್ತು ಕುಂಭಕರ್ಣನ ಕಥೆ ಸಾಂಕೇತಿಕವಾದ ಕಥೆ. ಕುಂಭಕರ್ಣ ಅವತ್ತು ಒಬ್ಬನು ಒಂದು ಅಂತ ವರ ಕೇಳಿದ್ದಕ್ಕೇನೆ ಜಗತ್ತು ಅಲ್ಲೋಲ ಕಲ್ಲೋಲವಾಗಿ ಹೋಗಿಬಿಡ್ತದೆ. ಇವತ್ತು 15-16 ವರ್ಷ ಹುಡುಗರುಗಳು ಅಫೀಮ್ ತಿಂತಾರೆ, ಗುಟ್ಕಾ ಗಿಟ್ಕಾ ತಿಂತಾರೆ, ಏನೇನೋ ಡ್ರಗ್ಸ್ ತಗೋತಾರೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಕುಂಭಕರ್ಣನ ಚಿತ್ರ ರಾಮಾಯಣದಲ್ಲಿ ಬಂದಿದ್ದು ಸಾರ್ವತ್ರಿಕವಾಗಿ ಉಳ್ಕೊಂಡಿರ್ತಕ್ಕಂಥ ಚಿತ್ರ. ಅವನ ಆ ರೀತಿ ಕೇಳಿದ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದರು, ಮಲಿಕೊಂಡಿರೋದೇ ಕೆಲಸ ಆಯ್ತು ಅವನು. ಇನ್ನು ಮುಂದಿನ ಚಿತ್ರ ಶುರುವಾಯಿತು. ವಿಭೀಷಣನ ಹತ್ರ ಹೋದರು, ವಿಭೀಷಣ ನಿಮಗೇನು ಬೇಕು ಅಂತ ಕೇಳಿದರು. ವಿಭೀಷಣ ಕೇಳಿದ, ಅವನು ಅಷ್ಟೇ ತಪಸ್ಸು ಮಾಡಿದ್ದಾನೆ, ಅದೇ ಬ್ರಹ್ಮದೇವನ ಕುರಿತು ಮಾಡಿದ್ದ, ಅದೇ ಜಾಗದಲ್ಲಿದ್ದಾನೆ. ಅವನು ಕೇಳಿದ ವರ ಭಾರಿ ವಿಚಿತ್ರ, ನಮ್ಮ ಭಗವದ್ಗೀತೆಗೆ ಎಷ್ಟು ಮುಖ್ಯವಾದಂತಹ ಒಂದು ಕಥೆಯಾಗತ್ತೆ ನೋಡಬೇಕು. ಬ್ರಹ್ಮದೇವರೇ, ನನಗೆ ಬೇರೆ ಏನೂ ಬೇಡ, ಪರಮಾಪದ್ಗತಸ್ಯಾಪಿ ಧರ್ಮೋ ಮಮ ಮತಿರ್ಭವೇತ್. ಎಂಥ ಆಪತ್ಕಾಲಕ್ಕೆ ನಾನು ಒಳಗಾದರೂ ಕೂಡ ನನ್ನ ಬುದ್ಧಿ ಸದಾಕಾಲ ಧರ್ಮ ಮಾರ್ಗದಲ್ಲೇ ಇರಲಿ ಅಂತ ಕೇಳಿಬಿಟ್ಟೆ. ನನ್ನ ಬುದ್ಧಿ ಸದಾಕಾಲ ಧರ್ಮ ಮಾರ್ಗದಲ್ಲೇ ಇರಲಿ, ಪರಮಾಪದ್ಗತಸ್ಯಾಪಿ ಎಂಥ ಎಂಥ ಆಪತ್ತಿ ಒಳಗಾಗಿದ್ರೂ ಕೂಡ ನನ್ನ ಬುದ್ಧಿ ಧರ್ಮ ಮಾರ್ಗದಲ್ಲೇ ಇರಲಿ. ಇದು ಆತ ಕೇಳಿದ ವರ. ತಕ್ಷ್ಟ ಬ್ರಹ್ಮದೇವರು ವರ ಕೊಡ್ತಾರೆ, ತಥಾಸ್ತು ಅಂತ ಹೇಳ್ತಾರೆ. ಹಾಗೆ ಆಗಲಿ ವಿಭೀಷಣ, ನಾನೇ ವರ ಕೊಡ್ತೇನೆ ತಗೋ. ಈಗ ಏನು ವರ ಗೊತ್ತಾ? ನೀನು ಚಿರಂಜೀವಿಯಾಗು ಅಂತ ಹೇಳಿಬಿಟ್ರೆ ಇಮಿಡಿಯೇಟ್. ರಾವಣನಿಗೆ ಬೇಕಿತ್ತು, ಸಿಗಲೇ ಇಲ್ಲ, ನೋ ಅಂತ ಎಕ್ಸ್ಪೀರಿಯೆಂಟ್ ಆಗಿ ಹೇಳಿಬಿಟ್ರು ಅವರು. ಕುಂಭಕರ್ಣನಿಗೆ ಕೇಳೋಕ್ಕೆ ಚಾನ್ಸ್ ಕೊಡಲಿಲ್ಲ, ವಿಭೀಷಣ ಕೇಳಲೇ ಇಲ್ಲ, ಅದಾಗಿ ಕೊಟ್ಟುಬಿಟ್ರು. ಯಾತಕ್ಕೆ ಅಂದರೆ ಧರ್ಮದಲ್ಲಿ ಬುದ್ಧಿ ಇರಲಿ ಅಂತ ಕೇಳಿದ ಮೇಲೆ ಧರ್ಮಿಷ್ಠನಾದವನಿಗೆ ಸಾವು ಹೇಗೆ ಬರುತ್ತೆ ಅಂತ ರಾಮಾಯಣ ಹೇಳ್ತಾಯಿ. ಧರ್ಮಿಷ್ಠನಾದವನಿಗೆ ಸಾವು ಹೇಗೆ ಬರುತ್ತೆ ಅದನ್ನೇ ಭಗವದ್ಗೀತೆ ಹೇಳೋದು. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಧರ್ಮಾಚರಣೆ ಸರಿಯಾಗಿ ಮಾಡಿದ ಮೇಲೆ ಅವನ ಆರೋಗ್ಯ ಹೆಚ್ಚಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಕಲಿಯುಗದಲ್ಲಿ ಮನುಷ್ಯ ಹುಚ್ಚಾಪಟ್ಟೆ ಸಾಯ್ತಾನಂತೆ, ಯಾವಾಗಲೂ ಸತ್ತು ಹೋಗಿಬಿಡ್ತಾನಂತೆ. ಯಾತಕ್ಕೆ ಅಂದರೆ ಧರ್ಮಾಚರಣೆ ಬಿಟ್ಟಿರ್ತಾರಾದ್ದರಿಂದ ಅವನ ಸಾವಿಗೆ ಇತಿಮಿತಿಗಳೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಕೃತಯುಗದಲ್ಲಿ ಹಾಗಲ್ಲ, ತ್ರೇತಾಯುಗದಲ್ಲಿ ಹಾಗಲ್ಲ. ಆ ಕಾಲಕ್ಕೆ ಸಾವಿಗೊಂದು ಅರ್ಥ ಇರ್ತಿತ್ತಂತೆ, ಸಾವಿಗೆ ಅರ್ಥ ಇರ್ತಿತ್ತು. ತಂದೆ ಮಗನ ಎದುರಿಗೆ ಸಾಯ್ತಿದ್ದಿಲ್ವಂತೆ, ತಂದೆ ಮೊದಲು ಸತ್ತು ಮಗ ಆಮೇಲೆ ಸಾಯ್ಬೇಕು, ಇದು ರಾಮಾಯಣ ಕಾಲದ ನಿಯಮ ಇತ್ತು. ಇವತ್ತು ಯಾರು ಯಾವಾಗ ಸಾಯ್ತಾರೆ ಹೇಳೋದಕ್ಕೆ ಬರೋದಿಲ್ಲ. ಇವತ್ತು ತಂದೆನೇ ಸಾಯಿಸೋ ಮಕ್ಕಳು ಇರ್ತಾರೆ, ಅಂಥ ಮಕ್ಕಳು ಇರೋ ಕಾಲ ಇದು. ಒಂದು ಪೇಪರ್ಲ್ಲಿ ಬರ್ತಾ ಇರ್ತಾರೆ, ತಂದೆ ತಲೆ ಕಡಿದು ಹೋದ ಮಕ್ಕಳಿದ್ದಾರೆ, ಪಾಪ ಎಂಥ ನಾಸ್ತಿ, ಪರಮ ಪಾಪಿಷ್ಟಿರಬೇಕು ಯೋಚನೆ ಮಾಡಿ. ಕಲಿಯುಗದಲ್ಲಿ ಇದೆಲ್ಲ ಯಾತಕ್ಕಾಗುತ್ತೆ ಗೊತ್ತಾ? ಧರ್ಮ ಇಲ್ಲ ಆದ್ರಿಂದ ಸಾವು ಹೇಗಾದರೂ ಬರುತ್ತೆ ಅಂತ ಹೇಳಿದ. ಲೋಕದಲ್ಲೂ ಹಾಗೇನೆ, ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡಿರ್ತಾನಲ್ಲ, ಕೆಲಸದಿಂದ ತೆಗೆದಿಲ್ಲ ಅವನನ್ನು, ಅವನೇ ಬಿಡ್ತೇನೆ ಅಂದ್ರೆ ಸೊಪಿರಾಯ ಇರಯ್ಯ ಅಂತ ಹೇಳ್ತಾರೆ. ಇದು ಸಮಸ್ಯೆ ಅಂತ ಹೇಳಿ, ಇದು ಹೋಗ್ಬೇಡ ಇರು, ಇನ್ನೊಬ್ಬರು ಕೊಟ್ಟೋಗು, ನಿನ್ನಂಥವನ್ನೇ ಕೊಟ್ಟೋಗು ಅಂತ ಹೇಳ್ತಾರೆ. ಅಲ್ಲಿವರು ನೀನೇ ಇರು. ಇಂಥ ಕಲಿಯುಗ ಇದು ಒಂದು ಅಧರ್ಮಕ್ಕೆ ಹೆಸರಾದ ಯುಗ. ಇಂಥ ಕಾಲದಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋದರೆ ನೀವೇ ಇರಿ ಅಂತ ಕೇಳೋ ಜನ ಇದ್ದಾರೆ ಇವತ್ತಿನ ದಿವಸ. ಇನ್ನು ಆ ಕಾಲದಲ್ಲಿ ಕೇಳಬೇಕಾ? ಧರ್ಮದ ಮಹತ್ವ ಇದೆ. ಒಳ್ಳೆ ಕೆಲಸ ಸಿಕ್ಕಾಗ ದುಡ್ಡು ಕೊಡಿ ಅಂತ ಕೇಳಬೇಕಾಗಿಲ್ಲ. ಕೆಲಸ ಕೊಡಿ ಅಂದರೆ ದುಡ್ಡು ಕೊಡಿ ಅಂತ ಅರ್ಥ. ಒಳ್ಳೆ ಕೆಲಸ ಸಿಕ್ಕರೆ ಜಾಸ್ತಿ ದುಡ್ಡು ಕೊಡಿ ಅಂತ ಅರ್ಥ. ಕೆಲಸಕ್ಕೂ ದುಡ್ಡಿಗೂ ಹೇಗೆ ಸಂಬಂಧ ಇದೆಯೋ, ಧರ್ಮಕ್ಕೂ ಆಯುಷ್ಯಕ್ಕೂ ಸಂಬಂಧ ಇದೆ. ಯಾರು ಧರ್ಮಿಷ್ಠರಾಗಿ ಬರುತ್ತಾರೋ ಅವರ ಆಯುಷ್ಯ ದೀರ್ಘವಾಗುತ್ತೆ, ಆರೋಗ್ಯ ಬರುತ್ತೆ, ಆಯುಷ್ಯ ಬರುತ್ತೆ, ಐಶ್ವರ್ಯ ಬರುತ್ತೆ, ಭಗವಂತನ ಅನುಗ್ರಹ ಬರುತ್ತೆ, ಸದ್ಗತಿ ಹೊರಟೇ ಬಿಡ್ತಾನೆ. ಅಂದರೆ ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಅದೇ ಮಹಾಭಾರತದಲ್ಲಿ ಹೇಳುತ್ತಾರೆ. ರಾಮಾಯಣದ ಸಂದೇಶವೂ ಅದೇ, ಮಹಾಭಾರತದ್ದು ಅದೇ, ಭಗವದ್ಗೀತೆದು ಅದೇನೆ. ಅಲ್ಲಿ ನಮಗೆ ಭಯ ಬಂದರೆ ಉತ್ತರ ಕೊಡ್ತಾರೆ. ಧರ್ಮಾಚರಣೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀರಿ, ನೀವು ಪೂರ್ತಿ ಮಾಡೋಕ್ಕಾಗೋದಿಲ್ಲ, ಏನು ಮಾಡೋಣ ಅಂದರೆ ಭಗವಂತ ಹೇಳ್ತಾನೆ, ಸ್ವಲ್ಪ ಮೊಪ್ಪೆಶ್ಚ ಧರ್ಮಶ್ಚ ಪ್ರಾಯತೆ ಮಹತೋ ಭಯಾತ್. ವಿಭೀಷಣ ಚಿರಂಜೀವಿ ಆದ ಅಲ್ಲ, ಆಗಿ ಇವತ್ತಿಗೂ ಇದ್ದಾನೆ. ಇದು ವಿಶೇಷ, ನಡೆದು ಹೋದ ಕಥೆಯಲ್ಲ. ವಿಭೀಷಣ ಇವತ್ತು ಎಂದೋ ಇದ್ದ ಅಂತ ಹೇಳೋದಿಲ್ಲ, ಇವತ್ತು ವಿಭೀಷಣ ಇದ್ದಾನೆ ಅಂತ ಹೇಳಿದ್ದಾನೆ. ಈ ಕಥೆ ಕೇಳಿದಾಗ ಧರ್ಮಾಚರಣೆಯ ಫಲಶ್ರುತಿಯನ್ನ ರಾಮಾಯಣದಲ್ಲಿ ವಿಭೀಷಣನ ಮೂಲಕ ಹೀಗೆ ಸ್ಪಷ್ಟವಾಗಿ ತಿಳಿಸಿದ್ದ. ಧರ್ಮಾಚರಣೆ ಮಾಡಿದ ವಿಭೀಷಣನೇ ಇವತ್ತಿರಬೇಕಾದರೆ ಧರ್ಮೋಪದೇಶ ಮಾಡಿದ ಭಗವಂತ ಸದಾಕಾಲವೂ ಇರ್ತಾನೆ ಅನ್ನೋದ್ರ ಬಗ್ಗೆ ಗೊಂದಲ ಬೇಕಾಗೋದೇ ಇಲ್ಲ. ಅಷ್ಟೊತ್ತಿಗೆ ವಿಭೀಷಣನ ಕಥೆ ನಮಗೆ ಗೊತ್ತಾಯಿತು. ರಾವಣನು ಸತ್ತ, ಕುಂಭಕರ್ಣನೂ ಸತ್ತ, ವಿಭೀಷಣ ಮಾತ್ರ ಉಳ್ಕೊಂಡ. ಬರೀ ಉಳ್ಕೊಂಡಿದ್ದಲ್ಲ, ಕೆಲವು ವಯಸ್ಸಾಗಿ ಉಳ್ಕೊಂಡಿರ್ತಾರೆ, ಬೆಡ್ರಿಡನ್ ಆಗಿರ್ತಾರೆ ಅಷ್ಟೇ. ಕೂತು ಹೇಳಕ್ ಬರೋದಿಲ್ಲ, ಅದನ್ನು ನಿಲ್ಲಕ್ಕೆ ಬರೋದಿಲ್ಲ. ನೋಡಿದವರು ಅಂತ ಬೇಗ ಸಾಯಬಾರದೆ ಮನುಷ್ಯ ಅನ್ನೋ ರೀತಿ ಬದುಕಿರ್ತಾರಪ್ಪ, ಬೇಗ ಸಾಯಬಾರದೆ. ವಿಭೀಷಣ ಹಾಗೆ ಬದುಕಿಲ್ಲ, ಲಂಕೆಗೆ ಅಧಿಪತಿಯಾಗಿ ಅವನೇ ಇದ್ದಾನೆ ಅಂತ ಹೇಳ್ತಾರೆ. ಲಂಕೆಗೆ ಅಧಿಪತಿ ಇವತ್ತಿಗೂ ಅವನೇ ಆಡ್ತಾ ಇದ್ದಾನೆ. ಶ್ರೀ ರಂಗನಾಥ ದೇವರಿದ್ದಾರಲ್ಲ, ಆತನ ಪೂಜೆಯನ್ನ ವಿಭೀಷಣ ಇವತ್ತು ನಿತ್ಯ ಬಂದು ಪೂಜೆ ಮಾಡಿ ಹೋಗ್ತಾನೆ ಅಂತ ಹೇಳಿ ಪುರಾಣಗಳು ಹೇಳೋದು. ಲಂಕೆಯಿಂದ ಬಂದು ಶ್ರೀರಂಗನಾಥನ ಆರಾಧನೆಯನ್ನ ಅಲ್ಲಿ ನೋಡಿದ್ರೆ ರಾಜ್ಯಪಾಲನೆ, ಇಲ್ಲಿ ನೋಡಿದ್ರೆ ವಿಭೀಷಣನಿಂದ ರಂಗನಾಥನ ಆರಾಧನೆ. ಅವತ್ತು ಬ್ರಹ್ಮದೇವರನ್ನು ಏನು ವರ ಕೇಳಿದನಲ್ಲ, ಶಾಶ್ವತವಾದಂಥ ಸುಖದ ದಾರಿಯಾಗಿ ಬಂದುಬಿಡುತ್ತದೆ. ಅದಕ್ಕೇನೆ ಗಾಯತ್ರಿ ಮಂತ್ರ ಹೇಳೋದೇ ಅದನ್ನು. ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಎಂಥ ಆಪತ್ಕಾಲಕ್ಕೊಳಗಾದರೂ ಕೂಡ ನನ್ನ ಬುದ್ಧಿ ಧರ್ಮದ ಹಾದಿಯಲ್ಲೇ ಇರಲಿ ಅಂತ ಕೇಳಿದನಲ್ಲ, ಅದೇ ಗಾಯತ್ರಿ ಮಂತ್ರದ ಅರ್ಥ. ಧಿಯೋ ಯೋನಃ ಪ್ರಚೋದಯಾತ್. ಭಗವಂತ ನಮ್ಮ ಬುದ್ಧಿಗಳನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಲಿ. ಅಂದರೆ ವಿಭೀಷಣ ಒಂದು ಸತ್ಯ ರೀತಿ ಕೇಳಿ ಬ್ರಹ್ಮದೇವರಿಂದ ಉದ್ಧಾರವಾಗಿ ಬಿಟ್ಟರೆ, ಗಾಯತ್ರಿ ಮಂತ್ರವನ್ನು ಉಪನಯನ ಮಾಡಿಸಿಕೊಂಡವರು ಭಗವಂತನ ಮುಂದೆ ಕೂತು ದಿವಸಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಸತತ ಹೇಳ್ತಾ ಇದ್ರೆ ಯಾರ ಬುದ್ಧಿ ನಟಗಿರೋದಿಲ್ಲ, ಯಾರ ಬುದ್ಧಿ ಧರ್ಮದವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ? ಅಂಥವ್ರು ಒಳ್ಳೇದಾಗಲೇಬೇಕಲ್ಲ, ಅದು ಆಗಲಿ ಅಂತ ಕೇಳಬೇಕಾಗಿಲ್ಲ, ಆಗಲೇಬೇಕದು. ಒಂದು ಕೆಲಸ ಸರಿಯಾಗಿ ಮಾಡಿಬಿಟ್ಟು ಸಂಬಳ ತಗೊಳೋದು ಹೇಳ್ಕೊಳ್ತಾರೆ, ಇನ್ನು ಸಂಬಳ ತಗೊಂಡಿಲ್ಲ ತಗೊಂಡೋಗಿ ಅಂತ ಹೇಳ್ತಾರೆ. ನಾಳೆ ಬರ್ತೀವಿ, ಇವತ್ತು ತಗೊಂಡೋಗಿ ಅರ್ಜೆಂಟ್ ತಗೊಂಡೋಗಿ, ಒಳಗಡೆ ಕಷ್ಟ ಆಗಿದೆ ನಮಗೆ ಅಂತ ಹೇಳ್ತಾರೆ. ಅನೇಕರಿಗೆ ಗೊತ್ತಿಲ್ಲ, ಸಂಬಳ ಕೊಡದ್ರೆ ಕಂಪನಿ ವಿಚಾರ ಬೇರೆ, ಆದರೆ ಸರ್ಕಾರದ ನಿಯಮಗಳ ಪ್ರಕಾರ ಸಂಬಳ ತಗೊಳ್ಳಿ ಎಂತ ಗೊತ್ತಿಲ್ಲ, ಬೇಗ ತಗೊಂಡು ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನಾವು ಕೆಲಸ ಮಾಡಿದ್ದು ಸರಿಯಾಗಿದ್ದರೆ ಕರೆದು ಸಂಬಳ ಕೊಡ್ತಾರೆ, ಇನ್ನು ಭಗವಂತ ಬಿಡ್ತಾನಾ? ದೇವರನ್ನು ಆರಾಧನೆ ಮಾಡಿದರೆ ನಾವು ಕೂತಲ್ಲೇ ಸಕಲ ಸೌಭಾಗ್ಯವನ್ನು ಕೊಡ್ತಾನೆ. ಅರ್ಜುನ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅದು ಕಂಪೇರ್ ಮಾಡಬೇಕು. ಧರ್ಮ ಸ್ವಲ್ಪ ಆದರೂ ಪರವಾಗಿಲ್ಲ, ಅದು ಭಯ ಎಷ್ಟು ಪಾರು ಮಾಡುತ್ತೆ ಗೊತ್ತಾ? ಮಹತಃ ಭಯಾತ್, ದೊಡ್ಡ ಭಯದಿಂದ ಸ್ವಲ್ಪ ಧರ್ಮವು ನಮ್ಮನ್ನು ಕಾಪಾಡುತ್ತೆ. ಮೇನ್ ಸ್ವಿಚ್ ಇಷ್ಟ ಹಾಕ್ತಾನೆ, ಮನೆ ತುಂಬ ಬೆಳಕು ಬಂದ್ಬಿಡುತ್ತೆ, ಯೋಚನೆ ಮಾಡಿ ಇಷ್ಟೇ ಎಷ್ಟು ಮಾಡೋದು, ಮನೆ ತುಂಬ ಬೆಳಕು ಬರುತ್ತೆ. ಹಾಗೆ ಧರ್ಮಾಚರಣೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ನಾವು ಬುದ್ಧಿವಂತ ಸ್ವಲ್ಪ ಮಾಡಿಬಿಟ್ರೆ ಸಾಕಲ್ಲ, ಸೂಚನೆ ಮಾಡಿಬಿಟ್ರೆ ಗಾಯತ್ತೆ ಗಾ ಅಂತ ಅಷ್ಟೇ ಎಂಬುದು, ಯಾತ್ರಿ ಅನ್ನಬಾರದು, ಮತ್ತೆ ಗಂಗಾಲ ಗಮ್ ಅಂತ ಅಷ್ಟೇ ಅನ್ನೋದು, ಗಿರಿ ತಂದುಬಿಟ್ರೆ ಅದಕ್ಕೆ ಅಷ್ಟೇ ಅನ್ನೋ ಪರವಾಗಿಲ್ಲ. ಆದರೆ ನಿಯಮ ಏನು ಗೊತ್ತಾ? ಅಷ್ಟೇ ಅನ್ನೋ ಶಕ್ತಿ ಇದ್ರೆ ಅಷ್ಟೇ ಅನ್ನೋ ಅಂತ ಹೇಳ್ತಾರೆ. ಜಾಸ್ತಿ ಅನ್ನೋ ಶಕ್ತಿ ಇದ್ರೆ ಜಾಸ್ತಿನೇ ಅನ್ಬೇಕು ನೀನು, ಯಥಾಶಕ್ತಿ ಶಕ್ತಿ ಇದ್ರೆ ಅಷ್ಟೇ ಅನ್ಬೇಕು. ಅಂತ್ಯಕಾಲಕ್ಕೆ ನಾರಾಯಣನಿಗೆ ನಾನು ಸತ್ತು ಹೋಗಿ ಪರಮಾತ್ಮ ಪೂರ್ತಿ ಬರ್ಕೊಂಡೇ ಬಿಡ್ತಾನೆ. ಆ ನಾರಾಯಣ ಅನ್ನೋ ಶಕ್ತಿ ಇದೆ, ಅದು ಬಿಟ್ಟು ಏನೋ ಹೆಸರು ಹೇಳ್ತಾನೆ, ಅವಾಗ ಭಗವಂತ ಅನುಗ್ರಹ ಮಾಡೋದು. ನಮ್ಮ ಶಾಸ್ತ್ರದೊಳಗೆ ಧರ್ಮಾಚರಣೆ ಬಗ್ಗೆ ಹೇಳೋ ಮಾತಿನ ಅರ್ಥ ಯಥಾಶಕ್ತಿ ಅಂತ ಕರೀತಾರೆ. ದಾನ ಮಾಡಬೇಕೋ ಎಷ್ಟು ಅಲ್ಲ, ಯಥಾಶಕ್ತಿ. ಓದಬೇಕೋ ಯಥಾಶಕ್ತಿ. ಸಂಧ್ಯಾವನ್ಯ ಪೂಜೆನೋ ಯಥಾಶಕ್ತಿ. ಪ್ರತಿಯೊಂದಕ್ಕೂ ಯಥಾಶಕ್ತಿ. ಆ ಯಥಾಶಕ್ತಿ ಏನಪ್ಪ ಅದನ್ನು ಅರ್ಥ ಮಾಡ್ಕೊಂಡು ಬಿಟ್ಟರೆ ನಾವು ಎಷ್ಟು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ನಾವೇ ಕೊಡಬೇಕೀಗ. ಊಟ ಎಷ್ಟು ಮಾಡಬೇಕು ಯಾರು ತೀರ್ಮಾನ ಮಾಡಬೇಕು? ಇದನ್ನು ಬಡಿಸೋನ್ ತೀರ್ಮಾನ ಮಾಡೋದು, ಊಟ ಮಾಡೋನ್ ತೀರ್ಮಾನ ಮಾಡೋದು. ಊಟ ಮಾಡೋರ ಶಕ್ತಿಯನ್ನು ಊಟ ಮಾಡೋರು ಹೇಗೆ ಅಳಿಬೇಕೋ, ನಮಗೆ ಎಷ್ಟು ಶಕ್ತಿ ಇದೆ ಅಂತ ನಾವು ಒಪ್ಕೋಬೇಕು. ಆ ರೀತಿ ಮಾಡಿದರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಅರ್ಜುನ, ನಾ ಮಾಡೋ ಸಾಧನೆ ಕಡಿಮೆ, ಭಗವಂತ ಕೊಡ್ತಕ್ಕಂಥ ಅನುಗ್ರಹ ಮಾತ್ರ ಭಾರಿ ದೊಡ್ಡದು, ಇದು ಧರ್ಮದ ಫಲ ಅಂತ ಹೇಳಿ. ಇಷ್ಟೆಲ್ಲ ನಿನ್ನೆ ಆಗಿದೆ. ಕೊನೆಯ ಮುಖ್ಯವಾದ ಪ್ರಶ್ನೆ ಈಗ, ಭಗವಂತನ ವಿಚಾರ, ಜೀವನ ವಿಚಾರ, ಜಗತ್ತಿನ ವಿಚಾರ ಸರಿಯಾಗಿ ತಿಳ್ಕೊಂಡು ಭಗವಂತನ ಸರ್ವೋತ್ತಮ ಅಂತ ಅರ್ಥ ಮಾಡಿಕೊಂಡು ಅವರು ಹೇಳಿದ ಕೆಲಸಗಳನ್ನು ಮಾಡಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಪಡದೇನೆ ಪ್ರತಿಯೊಂದು ಕೆಲಸವನ್ನು ಕೂಡ ಕೃಷ್ಣಾರ್ಪಣ ಅಂತ ಒಪ್ಪಿಸಿದರೆ ನಾವು ಸದ್ಗತಿ ಹೋಗ್ತೇವೆ. ಇದು ಒಟ್ಟು ಸಾರಾಂಶ. ಇಷ್ಟೆಲ್ಲ ಹೇಳಿದಾಗ ಸಂಶಯ ಬರುತ್ತೆ ನಮಗೆ. ಸುಮ್ಮನೆ ಎಷ್ಟು ಕೇಳಿದ್ರೆ ನಮಗೆ ಯೋಚನೆ ಇಲ್ಲ, ಇನ್ನೊಂದು ಕಡೆ ಹೋಗಿ ಕೇಳಿ ಅದು ಬೇರೆ ಹೇಳಕ್ಕೆ ಶುರು ಮಾಡಿಬಿಡ್ತಾರಾಗ್ಲೇನೆ. ಇವತ್ತು ಎಷ್ಟು ಪುಸ್ತಕ ಧರ್ಮದ ಬಗ್ಗೆ ಪುಸ್ತಕ ಓದಲಿಕ್ಕೆ ಹೋದ್ರೆ ಫುಲ್ ಆಫ್ ಕನ್ಫ್ಯೂಷನ್. ಅದು ಒಂದು ದೇವರಿದ್ದಾನೆ ಪೂಜೆ ಮಾಡಿ ಅಂತ ಕೆಲವರು ಹೇಳಿದ್ರೆ ದೇವರೇ ಇಲ್ಲ ಯಾಕಾಯ ಪೂಜೆ ಮಾಡ್ತೀರಿ, ಚಾರ್ವಾಕ ಮತ್ತೆ ಏನು ಹೇಳುತ್ತೆ ಗೊತ್ತೇನು, ದೇವರಿಲ್ಲ ಧರ್ಮ ಇಲ್ಲ ಏನೂ ಇಲ್ಲ. ಯಾರ ಮಾತನ್ನು ಕೇಳಬೇಡಿ, ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಅವನು ಹೇಳೋದಿಷ್ಟೇ, ಕಣ್ಣಿಗೆ ಕಾಣೋದಷ್ಟೇ ಸತ್ಯ ನನ್ನ ಮಾತು ಕೇಳಿ ಅಂತ ಹೇಳ್ತಾನೆ. ಗಮನಿಸ್ಬೇಕು ನಾವು, ಯಾರ ಮಾತನ್ನು ಕೇಳಬೇಡಿ ನನ್ನ ಮಾತು ಕೇಳಿ ಅಂತಾನೆ. ತಮಾಷೆ ಇದು, ಕೂತ್ರ ಕೊಳ್ಳ ಕನೆಗಿರಿ ಬರೋದಿಲ್ಲ. ಫಸ್ಟ್ ಆಚಾರ್ಯ ಕೇಳ್ತಾರೆ, ಅಲ್ಲಯ್ಯ ಯಾರ ಮಾತು ಕೇಳಬೇಡಿ ಅಂತೆ, ನಿನ್ನ ಮಾತು ಕೇಳಿ ಅಂತೆಲ್ಲ, ನೀನು ಯಾರಿಗೂ ಸೇರೋದಿಲ್ಲ ಹಾಗಿದ್ರೆ ಅಂತ ಕೇಳ್ತಾರೆ. ಅದು ಎಲ್ಲ ಸುಳ್ಳು ನೀನು ಸುಳ್ಳು ಅಂತ ಆಗ್ತೀಯಲ್ಲ ಹಾಗಿದ್ರೆ, ಇದು ಕೂತ್ರ ಇಲ್ಲ, ಚಾರ್ವಾಕ ಮೋಸ ಮಾಡ್ಕೋತಾನೆ ಬಂದುಬಿಟ್ಟ. ಯಾರ ಮಾತನ್ನು ಕೇಳಬೇಡಿ, ನಿಮಗೆ ಹಣ ಬೇಕೋ ಇಲ್ಲೋ ದುಡಿಲಕ್ಕೆ ಹೋಗಬೇಡಿ, ದುಡಿಲಕ್ಕೆ ಹೋಗಬೇಡಿ. ಯಾರ ಹತ್ರ ಇರುತ್ತಲ್ಲ ಅವ್ರ ಹತ್ರ ಕಿತ್ಕೊಳ್ಳಿ, ಕೊಡೋದಿಲ್ಲ ಹೊಡೀರಿ, ಇಲ್ಲವರು ಕೊಂದು ಹಾಕಿಬಿಡಿ, ದುಡ್ಡು ತಗೊಳ್ಳಿ ಎಂಜಾಯ್ ಮಾಡಿ ಅಷ್ಟೇ. ನಿಮ್ಮ ಸಂಪಾದನೆ ಮಾಡಲಿಕ್ಕಾಗಲಿಲ್ಲ, ಸಾಲ ಮಾಡಿ ಎಂಜಾಯ್ ಮಾಡಿ, ಋಣಂ ಕೃತ್ವಾ ಘೃತಂ ಪಿಬೇತ್, ಸಾಲ ಮಾಡಿ ತುಪ್ಪ ತಿನ್ಕೊಂಡ್ಬಿಡಿ, ಯೋಚನೆ ಮಾಡಿಬಿಡಿ, ಸಾಲ ಮಾಡಿ ಹೊಡೀರಿ ಬಡೀರಿ ತಿನ್ನಿ ಅಷ್ಟೇ. ಕೊಡ್ಲಕ್ಕೆ ಬಂದರೆ ಬೇರೆ ಕಡೆ ಸಾಲ ಮಾಡಿ ತೀರಿಸಿ, ಇಲ್ಲ ಕೊಡ್ಲಕ್ಕೆ ಬಂದನ್ನು ಬೈದು ಕಳಿಸಿಬಿಡಿ, ಇಲ್ಲ ಹೊರದಾಕಿಬಿಡಿ. ಇದೇ ಚಾರ್ವಾಕ ಮತ್ತು ಸಿದ್ಧಾಂತ. ಇಲ್ಲಿ ನೋಡಿದರೆ ದೇವರು ಒಂದೇ ಅಂತ ಇವರು, ವೇದ ಒಪ್ಪಿ ಅಂತ ಇವರು, ಏನು ಒಪ್ಪೇಡಿ ಅಂತ ಅವರು. ಇನ್ನೂ ಕೆಲವರು ಇದ್ದಾರೆ ಮೀಮಾಂಸಕರ ಹತ್ರ ಹೋಗಿ ಅವರು ಹೇಳ್ತಾರೆ ಗೊತ್ತಾ, ನೋಡಿ ವೇದಗಳು ಇವೆ ದೇವರು ಮಾತ್ರ ಇಲ್ಲ. ಚಾರ್ವಾಕ ವೇದನ ಒಪ್ಪೋದಿಲ್ಲ ದೇವರನ್ನು ಒಪ್ಪೋದಿಲ್ಲ. ಮೀಮಾಂಸಕರು ಹೇಳ್ತಾರೆ ಅವನು ದೇವರನ್ನ ಒಪ್ಪೋದಿಲ್ಲ ವೇದಗಳನ್ನು ಒಪ್ತಾನೆ, ಯಜ್ಞ ಒಪ್ತಾನ ಯಜ್ಞ ಒಪ್ಪೋದಿಲ್ಲ ಪರಮಾತ್ಮನ ಒಪ್ಪೋದಿಲ್ಲ. ಯಜ್ಞ ಸತ್ಯ ಅಂತ ಹೇಳ್ತಾನೆ, ದೇವತೆಗಳು ಸುಳ್ಳು ದೇವತೆಗಳು ಸುಳ್ಳು. ಅದೇ ರೀತಿಯಲ್ಲಿ ಮೋಕ್ಷ ಇಲ್ಲ ಸ್ವರ್ಗ ಇದೆ ಅಂತ ಹೇಳ್ತಾನೆ, ಅವನ ಜೀವನದ ರೀತಿಯೇ ಬೇರೆ ಆಗಿಬಿಡುತ್ತೆ. ಇನ್ನೂ ಕೆಲವರಿದ್ದಾರೆ ಅವ್ರನ್ನ ಕೇಳಿಬಿಡಿ, ಎಲ್ಲ ಸುಳ್ಳು ನಾವೆಲ್ಲ ದೇವರು ಅಂತ ಹೇಳಿಬಿಡುತ್ತೆ, ಎಲ್ಲ ಸುಳ್ಳು ನಾವೆಲ್ಲ ದೇವರು. ಇನ್ನೂ ಕೆಲವರಿರ್ತಾರೆ ನಾವೆಲ್ಲ ಸುಳ್ಳು ಅಲ್ಲ ಎಲ್ಲ ಸತ್ಯ, ನಾವೆಲ್ಲ ದೇವರ ಸಮ ಅಂತ ಹೇಳಿಬಿಡಿ, ಎಲ್ಲ ದೇವರ ಸಮ. ದೇವರು ಹುಲಿನ ಕೈಯಕನ್ನು ಓಡಾಡ್ತಾ ಇರಬಹುದು, ಇನ್ನೊಂದು ಗುಂಪಿದ್ಬೋದು. ಇಡೀ ಜಗತ್ತು ಸುಳ್ಳು ಅಂತ ಒಂದು ಕಡೆಗೆ, ಜಗತ್ತು ದೇವರು ಎಲ್ಲ ಕೂಡ ಒಂದೇ ಅಂತ, ಜಗತ್ತು ಒಂದೇ ದೇವರು ಒಂದೇನೆ, ಎಲ್ಲ ಸಮನಾಗಿಬಿಡ್ತಾರೆ ಇನ್ನೊಂದು ಗುಂಪು. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಹೋದರೆ ಗೊಂದಲವೇ ಗೊಂದಲ. ಎಷ್ಟೋ ಕಡೆ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಕೆಲವು ಕಡೆ ಹೋಗಿಬಿಡಿ, ಕೆಲವು ಕಡೆಗೆ ಅಪ್ಲಿಕೇಶನ್ ಕೊಡಬೇಕು ಅಲ್ಲಿ ಕೊಡಿ ಇಲ್ಲಿ ಕೊಡಿ ಇಲ್ಲಿ ಕೊಡಿ, ಕೊನೆಗೆ ಕೈ ಕೊಡೋರೆ ಆಗ್ತಾರೆ ಅಂತ ವಾಪಸ್ ಹೋಗ್ಬಿಡ್ತಾರೆ ಪಾಪ. ಎಲ್ಲಿ ಕೇಳಿ ಎಲ್ಲಿ ಕೊಡಬೇಕು ಅಂದರೆ ಸರಿಯಾಗಿ ಹೇಳೋದು, ಈ ಗೊಂದಲ ಬಿಡಿಸ್ಬಿಡ್ತಾರೆ ಪಾಪ. ಆ ಕನ್ಫ್ಯೂಷನ್ನೇ ಕನ್ಫ್ಯೂಷನ್, ಕೊನೆಗೆ ಯಾರೋ ಗೊತ್ತಿದ್ದವರು ಯಾರು ಹೆಲ್ಪ್ ಮಾಡಿದ್ರೆ ಆಗುತ್ತೆ ಇಲ್ಲೇ ಇಲ್ಲ. 90 ಪಾಲು ಕಡೆ ದುಃಖ ಅನುಭವಿಸ್ಬಿಡ್ತಾನೆ ಪಾಪ. ಮಿಸ್ಗೈಡ್ ಮಾಡೋದ್ರೆ ಸಾಕಷ್ಟು ಕಡೆಗೆ ಇರ್ತಾರೆ. ಕೃಷ್ಣ ನೀನು ಹೇಳೋದೆಲ್ಲ ಈ ರೀತಿ ಹೇಳ್ತಾ ಇದೆಯಾ, ಬೇರೆಯವರು ಏನೇನು ಹೇಳ್ತಾ ಇದ್ದಾರೆ, ನಾನು ಯಾವುದನ್ನು ನಂಬಲಿ ಅಂತ ಕೇಳ್ತಾರೆ. ಮೋಸ್ಟ್ ಪ್ರಾಕ್ಟಿಕಲ್ ಕ್ವಶನ್ ಇದು ಒಂದು. ನಮ್ಮ ಜನಕ್ಕೆಲ್ಲ ಗೊಂದಲ ಇರೋದಿಲ್ಲೇನೆ. ಇವತ್ತು ಗೀತೆ ಹೀಗೆ ಹೇಳುತ್ತೆ ಅಂತ ಹೇಳ್ತೀರಿ, ಮಹಾಭಾರತ ಹಾಗೇಡುತ್ತೆ ಅಂತ ಹೇಳ್ತಾರೆ, ದ್ವೈತ ಹೀಗೆಡುತ್ತೆ, ಅದ್ವೈತ ಹಾಗೇಡುತ್ತೆ, ವಿಶಿಷ್ಟಾದ್ವೈತ ಹೀಗೆಡುತ್ತೆ, ಮೀಮಾಂಸಕರ ಹಾಗೇಡುತ್ತಾರೆ, ಚಾರ್ವಾಕರು ಹೇಳ್ತಾರೆ, ಸಾಂಖ್ಯರ ಹಾಗೇಡುತ್ತಾರೆ, ಯೋಗರು ಹೀಗೆಡುತ್ತಾರೆ, ಬೌದ್ಧರು ಹಾಗೇಡುತ್ತಾರೆ, ಜೈನರು ಇನ್ನೊಂದು ರೀತಿ ಹೇಳ್ತಾರೆ. ಯಾರ ಮಾತನ್ನು ಕೇಳೋದು ನಾವೀಗ? ಎಷ್ಟೋ ಜನ ಶಾಸ್ತ್ರ ಗೊತ್ತಿಲ್ಲ ದುಃಖ ಪಡ್ತಾರೆ, ಶಾಸ್ತ್ರ ಗೊತ್ತಿದೆ ಇನ್ನೂ ಜಾಸ್ತಿ ದುಃಖ ಪಡ್ತಾರೆ, ಹೀಗಾಗಿ ಬಿಡುತ್ತೆ. ಯಾವ್ದು ನಂಬಕ್ಕೂ ಗೊತ್ತಾಗೋದೇ ಇಲ್ಲ, ಅದಕ್ಕೇನು ಉಪಾಯ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಮುಂದಿನ ಶ್ಲೋಕ ಕೊಡೋದೇ ಆ ಪ್ರಶ್ನೆಗೆ ಉತ್ತರ. ಅರ್ಜುನ ಅರ್ಥ ಮಾಡ್ಕೊಂಡ್ಬಿಡು, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಶ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಅತ್ಯಂತ ಅಮೂಲ್ಯವಾದ ಶ್ಲೋಕ ಇದು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಶ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಎಂಥ ಉತ್ತರ ಗೊತ್ತಾಯಿತು? ರ್ಯಾಷನಲ್ ಆನ್ಸರ್ ಅಂತ ಹೇಳ್ತೇವಲ್ಲ, ಯೂನಿವರ್ಸಲ್ ಅಂತ ಹೇಳ್ತೇವಲ್ಲ, ಅಂಥ ಉತ್ತರವನ್ನು ಭಗವಂತ ಕೊಡ್ತಾನೆ. ಸ್ವಲ್ಪ ಉದ್ವೇಗ ಇಲ್ಲ, ಏನೇನೂ ಇಲ್ಲ, ಗೊಂದಲ ಇಲ್ಲ, ಎಂಥದ್ದೂ ಇಲ್ಲ. ಅರ್ಜುನ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅನ್ನೋ ವಿಚಾರ ಬಿಟ್ಟುಬಿಡು. ವ್ಯವಸಾಯಾತ್ಮಿಕ ಬುದ್ಧಿ, ವ್ಯವಸಾಯ ಅಂದ್ರೆ ಕೃಷಿ. ಯಾವನು ಕೃಷಿ ಮಾಡಿ ಮಾತಾಡ್ತಾನೆ ಅಂಥವ್ನು ಎಷ್ಟು ಜನ ಮಾತಾಡಿದ್ರು ಕೂಡ ಏಕೇಹ ಕುರುನಂದನ, ಅದು ಒಂದೇ ವಿಭಾಗ ಮಾತಾಡ್ತಾರೆ, ಬೇರೆ ಮಾತಾಡೋದಿಲ್ಲ ಅಂತ ಭಗವಂತ ಹೇಳ್ತಾರೆ. ವಿಚಾರವಂತರಾಗಿ ವಿಚಾರವನ್ನು ಮಾಡಿ ಯಾರು ಮಾತಾಡ್ತಾರೆ ಅವರ ಮಾತಿನಲ್ಲಿ ಎಂದೂ ವಿರೋಧ ಇರೋದೇ ಇಲ್ಲ. ಇದು ಭಗವಂತನ ಸಂದೇಶ. ಇದು ಅದಕ್ಕೆ ವ್ಯವಸಾಯ ಅನ್ನೋ ಪದ ಉಪಯೋಗಿಸ್ತಾನೆ ಭಗವಂತ. ವ್ಯವಸಾಯ ಮಾಡಿ ಯಾರು ಮಾತಾಡ್ತಾರೋ ಅವರು ಸರಿಯಾಗಿ ಮಾತಾಡ್ತಾರೆ, ಅವ್ರಿಗೆ ಕಾಂಟ್ರಡಿಕ್ಷನ್ ಇರೋದಿಲ್ಲ, ಇನ್ಕನ್ಸಿಸ್ಟೆನ್ಸಿ ಇರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಈ ಮಾತು ಅರ್ಥ ಮಾಡ್ಕೋಬೇಕು ಸರಿಯಾಗಿ. ವ್ಯವಸಾಯ ಮಾಡಿ ಮಾತಾಡಿದವರು ಸರಿಯಾಗಿ ಮಾತಾಡ್ತಾರೆ, ಸುಮ್ಮನೆ ಹಾಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಗ್ರಿಕಲ್ಚರ್ ಇಷ್ಟೆಲ್ಲ ಸರಿಯಾಗಿ ಮಾತಾಡ್ತಾರೆ ಅಂತ ಆಗಿಬಿಡುತ್ತೆ. ಕೃಷಿಕರೆಲ್ಲ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಉಳಿದವರು ಮಾತಾಡೋದಿಲ್ಲ ಅಂತಾಗುತ್ತೆ. ವ್ಯವಸಾಯ ಅನ್ನೋ ಪದ ಎರಡರ್ಥದಲ್ಲಿ ತಗೊಳ್ಬೇಕು. ಎರಡು ಕೃಷಿ ನಾವು ಮಾಡಬೇಕು. ಒಂದು ಹೊಟ್ಟೆಗೆ ಕೃಷಿ, ಅನ್ನ ಸಿಗಲಿಕ್ಕೆ, ಇದು ನಮಗೆ ಗೊತ್ತಿದೆ. ಹೊಟ್ಟೆಗೆ ಕೃಷಿ, ಅನ್ನ ಸಿಗಲಿಕ್ಕೆ, ಇಷ್ಟೇ ನಮಗೆ ಗೊತ್ತಿರೋದು. ಅದಕ್ಕೆ ಹೇಳ್ತಾರೆ ನಮಗೆ ಅನ್ನ ಎರಡು ಬೇಕಾಗಿ, ನಮಗೆ ದೇವರು ಎರಡು ಕೊಟ್ಟಿದ್ದಾರೆ ಅಂತ. ಹೊಟ್ಟೆ ಒಂದು, ತಲೆ ಒಂದು, ಎರಡು ತುಂಬಬೇಕಾದಪ್ಪ, ಇನ್ನೆಲ್ಲೂ ತುಂಬಾರದು, ಮತ್ತೆ ಎರಡು ಕಡೆ ಮಾತ್ರ ತುಂಬಬೇಕಷ್ಟೇ, ಬೇರೆ ಕಡೆ ತುಂಬಿದ್ರೆ ಕ್ಯಾನ್ಸರ್ ಗಿನ್ಸರ್ ಆಗಿದೆ ಅಂತ ಅರ್ಥ. ಎರಡು ಕಡೆ ಮಾತ್ರ ತುಂಬಬೇಕು ನಾವು, ಹೊಟ್ಟೆಗೆ ತಲೆಗೆ, ಹೊಟ್ಟೆಗೆ ತಲೆಗೆ ತುಂಬಿಸ್ತಾ ಹೋಗಬೇಕಂತ. ಹೊಟ್ಟೆಗೆ ತುಂಬಿಸೋದೆಲ್ಲ ಅನ್ನ, ತಲೆ ತುಂಬಿಸೋದೆಲ್ಲ ಜ್ಞಾನ. ಎರಡು ಅರ್ಥ ಮಾಡಿಕೊಂಡ್ರೆ ಎರಡನ್ನೂ ತುಂಬಿಸಬೇಕು. ಆದರೆ ತಮಾಷೆ ಅಂದರೆ ಕೃಷಿ ಮಾಡಿದ್ರೆ ಎರಡು ಬರೋದೇ ಇಲ್ಲ. ಅನ್ನ ಬರಲಿಕ್ಕೆ ಕೃಷಿ ಮಾಡಿರಬೇಕು, ಜ್ಞಾನ ಬರಲಿಕ್ಕೂ ಕೃಷಿ ಮಾಡಬೇಕು. ಎರಡಕ್ಕೂ ಕೃಷಿ ಮಾಡಲೇಬೇಕು ನಾವು. ಹೊಟ್ಟೆಗೆ ಕೃಷಿ, ಅದಕ್ಕೆ ಕ್ಷೇತ್ರ ಬೇಕು. ಹೊಟ್ಟೆಗೆ ಜೊತೆ ಒಳ್ಳೆ ಜಮೀನು ಬೇಕು, ಅದಕ್ಕೆ ಬೀಜ ಬೇಕು, ಮಳೆ ಬೇಕು, ಜನ ಬೇಕು. ಆಗ ಕೃಷಿ ಮಾಡ್ತಾನೆ, ಸರಿಯಾಗಿ ಕೃಷಿ ಬರುತ್ತೆ, ಖುಷಿಯಾಗಿ ತಿಂದು ಅನ್ನ ಸುಖವಾಗಿದ್ದು ಬಿಡ್ತಾನೆ. ಇದು ಹೊಟ್ಟೆ ಪಾಡಿನ ಕೃಷಿಯ ಕಥೆ. ಇದು ಮಧ್ವಾಚಾರ್ಯ ಬರೀತಾರೆ, ಆಹಾರ ದ್ವಿವಿಧ ಪ್ರೋಕ್ತಃ. ಆಹಾರ ಎರಡು ವಿಧವಾದದ್ದು, ಒಂದು ಆಹಾರ ಹೊಟ್ಟೆಗೆ, ಇನ್ನೊಂದು ಆಹಾರ ತಲೆಗೆ. ನಮ್ಮ ಜೀವನ ಹೇಗಿದೆ ಗೊತ್ತಾ, ಹೊಟ್ಟೆಗೆ ಹಾಕ್ತಾನೇ ಇರ್ತೇವೆ ಯಾವಾಗಲೂ ಕೂಡ. ನಾವು ಬೆಡ್ ಕಾಫಿಯಿಂದ ಪ್ರಾರಂಭ ಹಾಕ್ಲಿಕ್ಕೆ, ಹಾಕಿದ್ದು 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 ಹಾಕಿದ್ದೆ, ಕೊನೆ ಮಲಗಬೇಕಾದ್ರೆ ಹಾಲು ಕುಡಿದು ಮಲಗಿಬಿಡ್ತಾನೆ, ಕೊನೆಗೂ ಬಿಡೋದಿಲ್ಲ. ನಾನ್ ಸ್ಟಾಪ ತಗೋತಿರ್ತಾನೆ, ಸ್ವಲ್ಪ ಇರಾರು ಆಯ್ತೋ ಇಲ್ಲೋ ಖಾಲಿಯಾದ ಕಾಣತ್ತಾಗ್ಲೇನೆ ತಿಳ್ಕೊಂಡ್ಬಿಡ್ತಾನೆ. ತಲೆಗೆ ನಿತ್ಯೋಪವಾಸ, ಪರಮಾತ್ಮ ಏಕಾಚಿ ಹೊಟ್ಟೆಗೆ ಮಾಡಿ ತಲೆಗೆ ಉಪವಾಸ ಊಟ ಮಾಡಿ ಅಂದ್ರೆ ಏಕಾಚಿ ತಲೆಗೆ ಮಾಡಿಸಿಬಿಡ್ತಾನೆ ಪರಮಾತ್ಮ. ನಾವೆಲ್ಲ ಮಾಡ್ತಾರೆ ತಲೆ ಏಕಾಚಿ, ನಿತ್ಯ ಏಕಾಚಿ, 15 ದಿವಸಕ್ಕೊಮ್ಮೆ ಏಕಾಚಿ ಅಲ್ಲ, ತಲೆಗೆ ನಿತ್ಯ ಏಕಾಚಿ, ಹೊಟ್ಟೆಗೆ ನಿತ್ಯ ಪಾಲನೆ. ಈ ರೀತಿ ಮಾಡಿದರೆ ಎಂದು ಜ್ಞಾನ ಬರಬೇಕು. ಅದಕ್ಕೇನೆ ಭಗವಂತ ಹೇಳ್ತಾನೆ, ಹೊಟ್ಟೆಗೆ ಆಹಾರ ಹಾಕಬೇಕಾದದ್ದು ದೇಹ ಉಳಿಲಿಕ್ಕೆ, ದೇಹ ಉಳಿಬೇಕಾದದ್ದು ಜ್ಞಾನ ಸಂಪಾದನೆ. ನಮ್ಮಲ್ಲಿ ಪದ್ಧತಿ ಇದೆ ನೋಡಿ, ಈಟ್ ಟು ಲಿವ್, ಲಿವ್ ಟು ಈಟ್ ಅಂತ ಪದ ಉಪಯೋಗಿಸ್ತಾರೆ. ಈಟ್ ಟು ಲಿವ್, ಲಿವ್ ಟು ಈಟ್, ಎಷ್ಟು ವ್ಯತ್ಯಾಸ ಇದೆ. ಇವತ್ತು ಮನುಷ್ಯ ಬದುಕಲಿಕ್ಕೆ ತಿನ್ನೋದು ಬೇರೆ, ತಿನ್ನೋದಕ್ಕೆ ಬದುಕೋದು ಬೇರೆ. ಇವತ್ತು ಬದುಕಬೇಕಾಗಿದೆ, ಅದಕ್ಕೆ ತಿಂತಾನಷ್ಟೇ. ಸಮೂಹ ನಾವು ಬದುಕಬೇಕು, ಅದಕ್ಕೆ ಏನಾರು ತಿಂದು ಬದುಕಬೇಕು. ಇಲ್ಲ ಬದುಕೇ ತಿನ್ನಲಿಕ್ಕೋಸ್ಕರ ಏನಾರು ಮಾಡಿ ತಿನ್ನಲೇಬೇಕು. ಈ ರೀತಿ ಮಾಡಿದ ಗತಿ ಏನದಕ್ಕೆ, ತಿನ್ನೋದಕ್ಕೆ ಬದುಕಲ್ಲ, ಬದುಕಲಿಕ್ಕೋಸ್ಕರ ತಿಂದಾಗ ಲಿಮಿಟ್ ಇರುತ್ತೆ. ಆ ಬದುಕೋದು ಅಂದ್ರೆ ಏನು, ಜ್ಞಾನ ಸಂಪಾದನೆಯ ಬದುಕು. ಜ್ಞಾನ ಸಂಪಾದನೆಯ ಬದುಕು, ಆದ್ದರಿಂದ ಅಂಥ ಬದುಕಿಗೆ ಕೃಷಿ ಮಾಡಬೇಕು. ಅಂಥ ಬದುಕಿಗೆ ಕೃಷಿ ಮಾಡಬೇಕು. ನಾವು ಈ ಮಾತು ತುಂಬ ದೊಡ್ಡ ವ್ಯಾಪಕವಾದ ಮಾತಿನ ಅರ್ಥ ಇದು. ಹೊಟ್ಟೆಗೆ ಆಹಾರ ಹಾಕಬೇಕು, ಏನು ಮಾಡ್ತೇವೆ ಗೊತ್ತೇನು? ಆವಾಗ ಕಂಡು ಕಂಡು ಆಹಾರ ಹಾಕೋದಿಲ್ಲ, ಶುದ್ಧವಾದ ಆಹಾರ ಹಾಕ್ತಾನೆ. ಚೆನ್ನಾಗಿ ಬಂದಿರಬೇಕು, ಶುದ್ಧವಾಗಿರಬೇಕು, ಅಂಥ ಆಹಾರವನ್ನು ಮಾತ್ರ ಹಾಕ್ತಾನೆ. ಸ್ವಲ್ಪ ಡೌಟ್ ಬಂದರೂ ಅದಕ್ಕೆ ಆಹಾರ ಹಾಕೋದಿಲ್ಲ, ಬೇಡ ಅಂತ ಬಿಟ್ಟು ಬಿಡ್ತಾನೆ. ತಲೆಗೂ ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಸಿಕ್ಕ ಸಿಕ್ಕ ಆಹಾರವನ್ನು ಹೊಟ್ಟೆಗೆ ಹೇಗೆ ಹಾಕಬಾರದು, ಸಿಕ್ಕ ಸಿಕ್ಕ ವಿಚಾರವನ್ನು ತಲೆಗೆ ಹಾಕಬಾರದು. ಹೊಟ್ಟೆಗೆ ಆಹಾರ, ತಲೆಗೆ ವಿಚಾರ. ಹೊಟ್ಟೆಗೆ ಆಹಾರ, ತಲೆಗೆ ವಿಚಾರ. ಆಹಾರ ಜೀರ್ಣಿಸಿಕೊಳ್ತಕ್ಕಂಥ ಆಹಾರ, ಶುದ್ಧವಾದ ಆಹಾರ ಹಾಕಿದರೆ ಮಾತ್ರ ಹೊಟ್ಟೆ ಉಳಿಯೋದು, ಶುದ್ಧವಾದ ವಿಚಾರ ಹಾಕಿದರೆ ಮಾತ್ರ ತಲೆ ಉಳಿಯೋದು. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ, ಇಲ್ಲ ಓದೋದೇ ಇಲ್ಲ ಮನುಷ್ಯ, ಓದೋದೇ ಇಲ್ಲ ಒಂದು ಪದ್ಧತಿ. ಇವತ್ತು ಟಿವಿಗೆ ಬಂದರೆ ಓದೋದು ಮುಂಚೆ ಹೋಗಿಬಿಟ್ಟಿದೆ ಹೆಚ್ಚು ಕಡಿಮೆ. ಪಾಪ ಪುಸ್ತಕ ಪ್ರಿಂಟ್ ಮಾಡಿ ಹೊಡ್ಕೋತಿರ್ತಾರೆ, ಪುಸ್ತಕ ಕೊಳ್ಳೋರೇ ಇಲ್ಲ ಕೊಳ್ಳೋಲ್ಲ ಅನ್ಕೋತಾ ಇರ್ತಾರೆ. ಪಾಪ ಓದೋ ಪದ್ಧತಿ ತುಂಬ ಮೊದಲೇ ಇದು ಕಡಿಮೆ ಐತಿ, ಇನ್ನೂ ಕಡಿಮೆ ಆಗಿಬಿಡುತ್ತೆ ಅಷ್ಟೇ. ಆದರೆ ತಿನ್ಬೇಕಾದ್ರೆ ವ್ಯವಸ್ಥೆ ಮಾಡ್ಕೋತಾನೆ ಬಿಡೋದಿಲ್ಲ, ಮನೆಯಲ್ಲೋ ಎಲ್ಲೋ ಒಂದು ಕಡೆ ತಿಂದು ಬಿಡ್ತಾನೆ. ಆದರೆ ಓದೋದು ಅಭ್ಯಾಸ ಇದ್ದವರು ಏನು ಮಾಡ್ತಾರೆ, ಸಿಕ್ಕಿದ್ದೆಲ್ಲ ಓದ್ತಿರ್ತಾರೆ. ಅದು ಸಿಕ್ತು ಅದನ್ನು ಓದು, ಇದು ಸಿಕ್ತು ಇದು ಓದು, ಅವರು ಹಾಗೆ ಹೇಳ್ತಾನೆ ನೀವು ಹೀಗೆ ಹೇಳ್ತಾನೆ, ಹೇಗೆ ಮಾಡಲಿ ಅದು ಗೊಂದಲಕ್ಕೊಳಗಾಗ್ತಾರೆ. ಅದಕ್ಕೆ ಹೇಳ್ತಾರೆ ಆಹಾರ ತಿಂದು ಪರೀಕ್ಷೆ ಮಾಡೋದಲ್ಲ ಯಾರು ಕೂಡ ಅಂತ. ಆಹಾರ ತಿಂದು ಪರೀಕ್ಷೆ ಮಾಡಬಾರದು, ತಿನ್ನೋದಕ್ಕಿಂತ ಮುಂಚೆ ಪರೀಕ್ಷೆ ಮಾಡಬೇಕು. ತಿಂದು ಪರೀಕ್ಷೆ ಮಾಡಿ ಸತ್ತು ಹೋಗ್ತಾನೆ, ಉಪಯೋಗ ಅದರಿಂದ. ವಿಶ್ರಾಂತಿ ಯಾರು ಹೇಳ್ತಾರೆ, ಪರೀಕ್ಷೆ ಬಂದು ನೋಡ್ತೀನಿ ತಿಂದುಬಿಟ್ರೆ ಗತಿ ಏನಾಗಬೇಕು, ಸತ್ತ ರಿಸಲ್ಟ್ ಹೇಳೋಕ್ಕೂ ಇರೋದಿಲ್ಲ, ಅವ್ನು ಹೋಗ್ಬಿಟ್ಟಿರ್ತಾನೆ ಅಷ್ಟೊತ್ತಿಗೆ. ಆ ತಿಂದು ಪರೀಕ್ಷೆ ಮಾಡಬಾರದು, ಆಹಾರವನ್ನು ತಿನ್ನೋದಕ್ಕಿಂತ ಮುಂಚೆ ಪರೀಕ್ಷೆ ಮಾಡಬೇಕು. ವಿಚಾರ ಹಾಗೇನೆ, ನಾವು ಓದೋದಕ್ಕಿಂತ ಮುಂಚೆ ಅದು ಓದ್ತಕ್ಕಂಥ ಪುಸ್ತಕ ಹೌದೇ ಅಂತ ತೀರ್ಮಾನ ಮಾಡಬೇಕು. ಓದ್ತಕ್ಕಂಥ ಪುಸ್ತಕ ಹೌದೇ? ಇವತ್ತು ಈ ರೀತಿ ಪ್ರಶ್ನೆ ಹಾಕ್ಕೊಂಡ್ರೆ ನಮ್ಮ ಮನೆಯಲ್ಲಿ ಎಷ್ಟೋ ಗೊಂದಲ ಪರಿಹಾರ ಆಗಿಬಿಡುತ್ತೆ. ಈಗಾಗಲೇ ಮನುಷ್ಯ ಆಗಲ್ಲ, ಯಾವುದೋ ಸಿಕ್ಕ ಚಿತ್ರ ನೋಡ್ತಾನೆ ತಗೊಂಡೇ ಬಿಡ್ತಾನೆ, ಆ ಕಡೆ ವಿಷಯ ಮುಖ್ಯ ಅಲ್ಲ, ಅಟ್ರಾಕ್ಟಿವ್ ಚಿತ್ರ ನೋಡ್ತಾನೆ ತಗೊಂಡು ಹೊರಟು ಬಿಡ್ತಾನೆ. ಅದೇ ರೀತಿ ಯಾವುದೋ ವಿಚಾರ ನೋಡ್ತಾನೆ, ಓ ಎಂಜಾಯಬಲ್ ಅಂತ ತಗೊಂಡೇ ಬಿಡ್ತಾನೆ. ಊಟಕ್ಕೆ ರುಚಿ ಸೆಕೆಂಡರಿ, ಊಟಕ್ಕೆ ರುಚಿ ಸೆಕೆಂಡರಿ, ಅದರಲ್ಲಿ ಆರೋಗ್ಯಕರವಾದ ವಸ್ತು ಇರೋದು ಪ್ರೈಮರಿ ಆಗಬೇಕು. ವಿಚಾರಗಳು ಹಾಗೇನೆ, ಎಂಟರ್ಟೈನ್ಮೆಂಟ್ ಇರೋದು ಸೆಕೆಂಡರಿ, ಎಂಟರ್ಟೈನಿಂಗ್ ಆಗಿರೋದು ಪ್ರೈಮರಿ. ಮತ್ತು ಮನುಷ್ಯ ಎಂಟರ್ಟೈನ್ಮೆಂಟ್ಗೋಸ್ಕರ ಪುಸ್ತಕ ಓದ್ತಾನೆ, ಎಂಟರ್ಟೈನ್ಮೆಂಟ್ಗೋಸ್ಕರ ಪ್ರವಚನ ಕೇಳ್ತಾನೆ, ತಪ್ಪದು. ಎಂಟರ್ಟೈನ್ಮೆಂಟ್ಗೋಸ್ಕರ ಪುಸ್ತಕಗಳಲ್ಲ, ಎಂಟರ್ಟೈನ್ಮೆಂಟ್ಗೋಸ್ಕರ ಪಾಠ ಪ್ರವಚನಗಳಲ್ಲ, ಎಂಟರ್ಟೈನ್ಮೆಂಟ್ಗೋಸ್ಕರ ಬೇಕವೆಲ್ಲ ಕೂಡ. ನಮಗೆ ಜ್ಞಾನ ಬರಲಿಕ್ಕೋಸ್ಕರ ಮಾಡಬೇಕು. ಹೊಟ್ಟೆಗೆ ಬಿದ್ದ ಆಹಾರ ನಮಗೆ ಶಕ್ತಿ ಕೊಟ್ಟಾಗ ಮಾತ್ರ ಆಹಾರ ಸಾರ್ಥಕ. ಅದೇ ರೀತಿ ತಲೆಗೆ ಬಿದ್ದ ವಿಚಾರ ನಮಗೆ ಭಕ್ತಿ ಕೊಟ್ಟಾಗ ಮಾತ್ರ ವಿಚಾರ ಸಾರ್ಥಕ. ಶಕ್ತಿ ಕೊಟ್ಟಾಗ ಆಹಾರ ಸಾರ್ಥಕ, ಭಕ್ತಿ ಹುಟ್ಟಿಸಿದಾಗ ವಿಚಾರ ಸಾರ್ಥಕ. ನಾವು ಕೇಳಿದ ಪ್ರತಿಯೊಂದು ವಿಚಾರವೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸಬೇಕು. ಅದೇ ರೀತಿ ತಿಂದ ಪ್ರತಿಯೊಂದು ಆಹಾರವೂ ಕೂಡ ಶಕ್ತಿ ಕೊಟ್ಟು ನಮಗೆ ಪುಷ್ಟಿಯನ್ನು ಕೊಡಬೇಕು. ಪುಷ್ಟಿ ಆಹಾರದ ಗುಣ, ತುಷ್ಟಿ ಜ್ಞಾನದ ಗುಣ. ಇವತ್ತು ಯೋಚನೆ ಮಾಡ್ತಾ ಇಲ್ಲ, ಆದ್ದರಿಂದ ಸಿಕ್ಕಿದ್ದನ್ನು ಕೇಳ್ತಾ ಇದ್ದೇವೆ. ನಾವೀಗ ಸಿಕ್ಕಿದ್ದನ್ನು ಓದ್ತಾ ಇದ್ದೇವೆ, ಅದೇ ಸಮಸ್ಯೆಯಾಗಿ. ನಮ್ಮ ಸಮಸ್ಯೆ ಆಗಲಿಕ್ಕೆ ಕಾರಣ ಏನು ಗೊತ್ತೇನು? ಸಿಕ್ಕಿದ್ದನ್ನು ಅಭ್ಯಾಸ ಮಾಡಿಕೊಂಡು ಅದಕ್ಕೆ ಸಮಸ್ಯೆ ಶುರುವಾಯಿತು. ಎಲ್ಲಿ ಸಿಕ್ಕರಲ್ಲೇ ತಿಂದ, ಎಲ್ಲಿ ಸಿಕ್ಕರಲ್ಲೇ ಕೇಳಿದ ಆಗಿಬಿಡ್ತಾನೆ, ಹಾಗಾಗಬಾರ್ದು. ಅದಕ್ಕೆ ಭಗವಂತ ಮುಂದೆ ಹೇಳ್ತಾನೆ 17ನೇ ಅಧ್ಯಾಯದೊಳಗೆ ಆಹಾರದ ಬಗ್ಗೆ ಪರಮಾತ್ಮ ನಿಯಮಗಳನ್ನು ಹಾಕ್ತಾ ಇದ್ದಾನೆ. ಇಲ್ಲೂ ಹೇಳ್ತಾರೆ, ಮುಂದೆ ಹೇಳಬೇಕಾದ್ರೆ ಆರಂಭದಲ್ಲೂ ಹೇಳ್ತಾರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯುಕ್ತವಾದ ಆಹಾರ, ಯುಕ್ತವಾದ ವಿಹಾರ, ಯುಕ್ತವಾದ ನಿದ್ರೆ, ಯುಕ್ತವಾದ ಎಚ್ಚರ, ಯುಕ್ತವಾದ ಚಟುವಟಿಕೆ, ಐದು ಇತ್ತು ಅಂದರೆ ಮನುಷ್ಯ ಯೋಗಿಯಾಗ್ತಾನೆ ಅಂತ ಭಗವಂತ ಹೇಳ್ತಾರೆ. ಒಳ್ಳೆಯ ಆಹಾರ ಯೋಗಕ್ಕೆ ನಮ್ಮನ್ನು ಒಯ್ಯುತ್ತೆ ಅಂತ ಹೇಳ್ತಾರೆ. ಕೆಟ್ಟ ಆಹಾರ ನಮ್ಮ ರೋಗಕ್ಕೆ ಒಯ್ಯುತ್ತೆ ಹೊರತು ಯೋಗಕ್ಕೆ ಒಯ್ಯೋದಿಲ್ಲ. ಹಿಂದಿನ ಕಾಲದ ಜನಗಳನ್ನು ಯೋಗಿಗಳಾಗ್ತಿದ್ರಂತೆ, ಇವತ್ತೆಲ್ಲ ರೋಗಿಗಳಾಗ್ತಕ್ಕಂಥ ಕಾಲದಲ್ಲಿದ್ದೇವಷ್ಟೆ. 40 ದಾಟ್ತೋ ಇಲ್ಲೋ ನಿಮಗೇನೊಂದು ಶುರು ಮಾಡ್ತಾರೆ. ನಿಮಗೇನು ಮಿನಿಮಮ್ ಬಿ ಪಿ ಡಯಾಬಿಟಿಸ್ ಹೊತ್ತು ಸಾಮಾನ್ಯವಾಗಿರ್ಬೇಕು. ಅದರಡು ಕೂಡ ಇತ್ತೋದು ನಾರ್ಮಲ್ ಇದ್ದಾಗಲೇ ಸ್ಥಿತಿ ಬಂದ್ಬಿಡ್ತಾನೆ. ಓ ಇದೆಯಾ, ಬಿಡಿ ಬಿಡಿ ನಮಗೂ ಇದೆ ಅಂತ ಹೇಳ್ಕೊಂಡ್ಬಿಡ್ತಾನೆ. ಆಗಲೇ ಇದೇ ತಾನೇ ಓ ಭಾರಿ ಸಂತೋಷ ಅಂದ್ಬಿಡ್ತಾನೆ. ಇಲ್ಲ ಅಂದ್ರೆ ಇನ್ನೂ ಬಂದಿಲ್ವಾ ಪಾಪ, ಆ ಸ್ಥಿತಿ ಇದ್ದು ಬಂದಿಲ್ವಾ ನಿಮಗೆ ಪಾಪ, ಆ ಸ್ಥಿತಿ ಯೋಚನೆ ಮಾಡ್ತಾನೆ. ಅಂದ್ರೆ ರೋಗದ ಬಗ್ಗೆ ನಮಗೆ ಅಂದ್ರೆ ಆದ್ರೆ ಆತ್ಮೀಯತೆ ಬೆಳೆದು ಹೋಗ್ಬಿಟ್ಟಿದೆ. ಆಗ್ಲೇ ಹಿಂದಿನ ಕಾಲಕ್ಕೆ ಕಾಳಿದಾಸನ ಅಂತ ಕವಿ, ಅವನು ಶಾಸ್ತ್ರಜ್ಞಾನ ಅಲ್ಲ, ಕಾಳಿದಾಸ ಒಳ್ಳೆಯ ಕವಿ. ಅವನು ಹೇಳ್ತಾನೆ, ಯೋಗೇನಂತೆ ತನುತ್ಯಜಾಂ, ತಮ್ಮ ಜೀವನದ ಕೊನೆಗೆ ಹಿಂದಿನ ರಾಜ ಮಹಾರಾಜರುಗಳು ಯೋಗದಿಂದ ತ್ಯಾಗ ಮಾಡ್ತಿದ್ರು ಅಂತ, ದೇಹವನ್ನ ಯೋಗದಿಂದ ತ್ಯಾಗ ಮಾಡ್ತಿದ್ರು ಅಂತ ಹೇಳ್ತಾರೆ. ಎಂಥ ರಾಜರಿದ್ದ ಕಾಲ ಅದು. ರಾಘವೇಂದ್ರ ಸ್ವಾಮಿಗಳಂತವರ ಕಥೆ ಕೇಳಿದಾಗ, ಯೋಗದಿಂದ ವೃಂದಾವನ ಪ್ರವೇಶ ಮಾಡಿದರಲ್ಲ, ಇದೆಲ್ಲ ಕಥೆ ಕೇಳಿದರೆ ನಮಗೆಷ್ಟು ದೊಡ್ಡ ಆದರ್ಶ ನಮ್ಮ ಮುಂದೆ ಇದೆ. ನಮ್ಮ ಕ್ಷಣ ಕ್ಷಣಕ್ಕೆ ನಾವು ಯಾವ ಹತ್ರಕ್ಕಾಗಿ ಹೋಗ್ಬಿಡ್ತೇವೆ ನಮಗೆ ಗೊತ್ತಿಲ್ಲ. ಒಂದೊಂದು ದಿವಸ ಕಳೀತು ಅಂದ್ರೆ ಸಾವಿಗೆ ಒಂದು ದಿವಸ ಹತ್ತಿರ ಆಗ್ತೇವೆ ನಾವು, ಸಾವಿಗೆ ಒಂದು ದಿವಸ ಹತ್ತಿರ. ನಾಳೆಗೆ ಹೋದರೆ ಇನ್ನೊಂದು ದಿವಸ ಮುಂದೆ ಹೋಗಿರ್ತೇವೆ, ಅವಾಗ ನಾಳೆದು ಇನ್ನೊಂದು ದಿವಸ ಮುಂದೆ ಹೋಗಿರುತ್ತೇವೆ. ಅಂದ್ರೆ ಸಾವು ಫಾಸ್ಟ್ ಅಪ್ರೋಚಿಂಗ್ ಥಿಂಗ್ ಅದು. ಒಂದು ಏನನ್ನ ಬೇಕಾದ್ರೆ ಅವಾಯ್ಡ್ ಮಾಡೋ, ಸಾವು ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ. ಅಷ್ಟೊಳಗೆ ಸಾಧನೆ ಮಾಡಬೇಕು. ವಿದ್ಯಾರ್ಥಿ ಜೂನ್ನಲ್ಲಿ ಇದ್ದಾಗ ಮಾರ್ಚ್ ಬರ್ತಾ ಇರಲಿಕ್ಕೆ ಡೇ ಬೈ ಡೇ ಪರೀಕ್ಷೆ ಹತ್ರ ಆಗ್ತಾ ಇರುತ್ತೆ, ಎವ್ರಿಡೆ ಪರೀಕ್ಷೆ ಹತ್ರ ಆಗುತ್ತೆ, ಎವ್ರಿಡೆ ಸಾವು ಹತ್ರ ಆಗುತ್ತೆ. ವಿದ್ಯಾರ್ಥಿಗೆ ಪರೀಕ್ಷೆ ಹೇಗೋ, ಪ್ರತಿಯೊಬ್ಬರಿಗೆ ಸಾವು ಹಾಗೆ. ಆ ಸಾವಿನ ಹೇಗೆ ಗೆಲ್ಲಬೇಕು ಅಂತಿದೆಯಲ್ಲ, ಪರೀಕ್ಷೆಯನ್ನು ಹೇಗೆ ಫೇಸ್ ಮಾಡಬೇಕು ಅಂತ ವಿದ್ಯಾರ್ಥಿ ಕಲಿತಾನಲ್ಲ, ಸಾವನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದನ್ನೇ ಯೋಗ ಅಂತ ಕರೆಯೋದು. ಯೋಗಿಯಾಗಿ ಸಾವನ್ನು ಫೇಸ್ ಮಾಡಬೇಕು. ಯೋಗಿಯ ಸಾವಿನಲ್ಲಿ ಎಚ್ಚರ ಇರೋದು, ರೋಗಿಯ ಸಾವಿನಲ್ಲಿ ಎಚ್ಚರ ಇರೋದು. ಯೋಗಿಯ ಸಾವು ಜಾಗೃತಾವಸ್ಥೆಯ ಸಾವು. ಅದ್ರ ಬಗ್ಗೆ ಮುಂದೆ 8ನೇ ಅಧ್ಯಾಯ ಪೂರ್ತಿ ಸಾವಿನ ಬಗ್ಗೆ ಮೀಸಲು. ಭಗವದ್ಗೀತೆ 8ನೇ ಅಧ್ಯಾಯದೊಳಗೆ ಹೇಗೆ ಸಾಯ್ಬೇಕು ಅಂತ ಭಗವಂತ ಹೇಳಿಕೊಡ್ತಾರೆ, ಹೇಗೆ ಸಾಯ್ಬೇಕು. ಬಹುಶಃ ಭಗವದ್ಗೀತೆ ಅಂತ ಗ್ರಂಥ ಮತ್ತೆ ನಮಗೆ ಸಿಗೋದಿಲ್ಲ. ಇಷ್ಟೊತ್ತು ಇಲ್ಲಿ ಹೇಳಿದ ಸಾವು ಅಂದ್ರೆ ಏನು ಅಂತ ಭಗವಂತ ಹೇಳಿದ. ಜೀವಕ್ಕೆ ಸಾವಿಲ್ಲ, ದೇಹಕ್ಕೆ ಮತ್ತೊಂದು ದೇಹ ಬರುತ್ತೆ, ಇದೇ ಸಾವು ಅಂತ ಹೇಳಿದ. ಅಲ್ಲಿ ಹೇಗೆ ಸಾಯಬೇಕು ಅಂತ ಭಗವಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಅನೇಕ ವಿಚಾರ ಹೇಳ್ತಾ ಬರ್ತಾರೆ. ಆ ದೃಷ್ಟಿಯಲ್ಲಿ ನಮ್ಮ ತಲೆಗೆ ಶುದ್ಧ ವಿಚಾರ ಹಾಕಬೇಕು. ಇವತ್ತು ಮನುಷ್ಯ ಆಹಾರವನ್ನ ಎಲ್ಲಿ ಸಿಕ್ಕರಲ್ಲಿ ತಿನ್ನೋದು ಒಂದು, ಏನು ಸಿಕ್ಕರೆ ತಿನ್ನೋದು ಅದನ್ನ, ಎಷ್ಟು ಸಿಕ್ಕರೆ ತಿನ್ನೋದು ಅದನ್ನ, ಸಿಕ್ಕ ಸ್ಟೈಲ್ ಕೂಡ ಉಚ್ಚಾಬಿಟ್ಟು ತಿದ್ದಾಕ್ಬಿಡ್ತಾನೆ. ಅದು ಕೂಡ ತಪ್ಪದು. ಒಂದು ಮನುಷ್ಯ ತನ್ನ ವೆಹಿಕಲ್ಗಳಿಗೆ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಒಳ್ಳೆ ಪೆಟ್ರೋಲ್ ಬಂಕ್ ಯಾವುದು ಅಂತ ಕೇಳ್ತಾನೆ. ಒಳ್ಳೆ ಪೆಟ್ರೋಲ್ ಬಂಕ್ ಯಾವುದು, ಮಿಕ್ಸಿಕ್ಸ್ ಮಾಡಿದ್ರೆ ಕಷ್ಟ ಅಂತ ಹೇಳ್ತಾನೆ. ಅಂದ್ರೆ ಪೆಟ್ರೋಲ್ ಬಂಕ್ ಒಳ್ಳೆ ಹುಡುಕ್ತಾನೆ, ತಾನು ಮಾತ್ರ ಎಂಥ ಹೋಟೆಲ್ ಬೇಕಾದ್ರೆ ತಿಂದು ಹಾಕ್ಬಿಡ್ತಾನೆ. ಬಿಡೋದಿಲ್ಲ, ಬಾಯಲ್ ಹಾಕು, ಯಾರೋ ಕೊಟ್ಟರೆ ಬಾಯಲ್ಲ ಕೊಡ, ಆಮೇಲೆ ಏನು ಅಂತ ಆಮೇಲೆ ಕೇಳ್ತಾನೆ, ಏನಂತ ಆಮೇಲೆ ತಿಂದ ಮೇಲೆ. ಅಲ್ಲಯ್ಯ ಪಾರಿಡಾಲ್ ಗುಳಿಗೆ ಅಂತ ಗತಿಯೇನಾಗಬೇಕು ಅವ್ನು ಯೋಚನೆ ಮಾಡಿ ಆಮೇಲೆ ಕೇಳೋದಾ? ಅದಕ್ಕೆ ಹೇಳ್ತಾರೆ, ಡಸ್ಟ್ಬಿನ್ಗೆ ಹಾಕ್ತಾರಲ್ಲ, ಡಸ್ಟ್ಬಿನ್ಗೆ ಹಾಕಬೇಕಾದ್ರೆ ನೋಡಿ ಹಾಕ್ತಾರೆ, ಇದು ವೇಸ್ಟ್ ಅಂತ ಗ್ಯಾರಂಟಿ ಮಾಡ್ಕೊಂಡು ಡಸ್ಟ್ಬಿನ್ಗೆ ಹಾಕ್ತಾರೆ. ಇದು ವೇಸ್ಟ್ ಅಂತೇಳಿ ಗ್ಯಾರಂಟಿ ಮಾಡ್ಕೊಂಡು ಡಸ್ಟ್ಬಿನ್ಗೆ ಹಾಕ್ತಾರೆ. ನಮ್ಮ ದೇಹ ಡಸ್ಟ್ಬಿನ್ಗಿಂತ ಕಡಿಮೆ, ಕಡೆ ಬಾಯಲ್ಲಿ ಸಿಕ್ಕಿ ತಕ್ಕ ಹಾಕೊಂಡ್ಬಿಡ್ತಾರಲ್ಲ, ಎಷ್ಟು ತಮಾಷೆ ನೋಡಿದ್ರೆ. ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೆ ನೋಡಿ ಹಾಕ್ತೀಯಲ್ಲ, ಹೊಟ್ಟೆಗೆ ಹಾಕ್ಬೇಕು ನೋಡಿ ಹಾಕೋದಿಲ್ಲವಲ್ಲ, ಏನು ತಮಾಷೆ ಇದು? ಒಂದು ನಿಜವಾದ ಆಶ್ಚರ್ಯ. ಹೊಟ್ಟೆಗೆ ಹಾಕಬೇಕಾದ್ರೆ ತುಂಬ ಜಾಗರೂಕನಾಗಬೇಕು. ಜನ್ಮ ಜನ್ಮಗಳ ಸಾಧನೆಯ ಫಲವಾಗಿ ಬಂದ ದೇಹ, ಇದಕ್ಕೆ ರೋಗ ಬಂದರೂ ಸಾಧನೆ ಕುಂಠಿತವಾಗುತ್ತೆ, ಸಾವು ಬಂದ್ರಂತೂ ಗೋವಿಂದ ಮುಗದೆ ಹೋಯ್ತು ಕತೆ. ನಾವು ದೇಹನ ಪ್ರೊಟೆಕ್ಟ್ ಮಾಡಬೇಕು. ನಾವು ವೆಹಿಕಲ್ ಕೆಟ್ಟ ಹೋದ್ರೆ ಕಷ್ಟ, ಇಂಜನ್ ಹಾಳಾದ್ರೆ ಕಷ್ಟ ಅಂತ ಹೇಗೆ ಹೇಳ್ತೀಯಲ್ಲ, ನಮ್ಮ ದೇಹ ಇಂಜನ್ ಅಲ್ವೇನು? ಒಳ್ಳೆ ಆಹಾರ ಹಾಕಬೇಡವೆ ಅದಕ್ಕೆ. ಇವತ್ತು ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ. ಇದು ಹೊಟ್ಟೆ ಬಗ್ಗೆ ಯೋಚನೆ ಮಾಡಿದ್ರೆ ಅದನ್ನು ತಲೆ ಬಗ್ಗೆ ಯೋಚನೆ ಮಾಡ್ತಾರೆ, ತಲೆ ಕೆಡಿಸ್ಕೊಂಡು ಬಿಡ್ತಾರೆ. ಅದಕ್ಕೆ ಭಗವಂತ ಎಚ್ಚರಿಸ್ತಾನೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ, ವ್ಯವಸಾಯವನ್ನು ಮಾಡಿ ಮಾತಾಡಿದರೆ ಸಾವಿರ ಜನ ಮಾತಾಡಲಿ ಒಂದೇ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸಾವಿರ ಜನ ಮಾತಾಡಲಿ ಒಂದೇ ಉತ್ತರ ಕೊಡ್ತಾರೆ. ಒಂದು ಬೇಸಿಕಲ್ ಪ್ರಾಬ್ಲಮ್ ಇರುತ್ತೆ. ಯಾವ ವಿಶ್ವವಿದ್ಯಾನಿಲಯದಲ್ಲಿ ಬೇಕಾದ್ರೂ ಪಾಠ ಮಾಡಲಿ, ಯಾವ ದೇಶದಲ್ಲಿ ಬೇಕಾದ್ರೂ ಪಾಠ ಮಾಡಲಿ, ಅದಕ್ಕೆ ಉತ್ತರ ಅದೇ, ಬೇರೆ ಬೇರೆ ಚೇಂಜ್ ಆಗೋದಿಲ್ಲ. ಅದು ಮೇಷ್ ಯಾವ ಮೇಷ್ಟು ಬೇಕಾದ್ರೂ ಮಾಡಲಿ, ಆನ್ಸರ್ ಅದೇ ಬರಬೇಕೇ ಹೊರತು ಬೇರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಆ ಮೇಷ್ಟ ಮೇಲೆ ಡಿಪೆಂಡ್ ಆಗೋದಿಲ್ಲ. ಆಬ್ಜೆಕ್ಟಿವ್ ಅದು ಒಂದು, ನಾಲ್ಕು ಹದಿನಾರು, ನಾಲ್ಕು ಹದಿನಾರು ಆಗಿರ್ಬೇಕೆ ಹೊರತು ನಮ್ಮ ಕಡೆ ಅರ್ಜೆಂಟ್ ಆಗುತ್ತೆ ಅಂತ ಯಾರು ಅಂತಾರೇನು? ನಮ್ಮ ಕಡೆ 20 ಆಗುತ್ತೆ, ನಮ್ಮ ಕಡೆ ಏನಾಗದೆ ಎರಡು ಕಡೆ ಏನು ಮಾಡಬೇಕು? ಅದಕ್ಕೆ ಹುಚ್ಚ ಅಂತ ಕರೀತಾರೆ. ಮ್ಯಾಥಮೆಟಿಕಲ್ ಆನ್ಸರ್ಸ್ ಹೇಗೆ ಒಂದು ಯೂನಿಫಾರ್ಮಿಟಿ ಎಕ್ಸ್ಪೆಕ್ಟ್ ಮಾಡ್ತೇವೋ, ತಾತ್ವಿಕವಾದ ಉತ್ತರಗಳು ಕೂಡ ಡಿಫರ್ ಆಗಬಾರದು ಅಂತ ಹೇಳ್ತಾರೆ. ಯಾವಾಗ ಡಿಫರ್ ಆಗೋದಿಲ್ಲ? ವ್ಯವಸಾಯಾತ್ಮಿಕ ಬುದ್ಧಿ ಪುರಂದರದಾಸರು ಹೇಳಿದರು, ವಿಜಯದಾಸರು ಹೇಳಿದರು, ಕನಕದಾಸರು ಹೇಳಿದರು, ಒಬ್ಬರ ಡಿಫರೆನ್ಸೇ ಇಲ್ಲ. ಪುರಂದರದಾಸರು ಬ್ರಾಹ್ಮಣರಾಗಿ, ದೊಡ್ಡ ತಪಸ್ವಿಗಳಾಗಿ, ವ್ಯಾಸರಾಜರ ಶಿಷ್ಯರಾಗಿ ವೇದಾದಿಗಳನ್ನು ಓದಿ ಮಾತಾಡಿದರು. ಪುರಂದರದಾಸರು ವೇದಾದಿಗಳನ್ನು ಓದಿ ಮಾತಾಡಿದರು, ಒಳ್ಳೆ ಬ್ರಾಹ್ಮಣರಾಗಿ ಮಾತಾಡಿದರು. ಅವರು ಮಾತು ಅದೇನೆ, ಕನಕದಾಸರು ಬ್ರಾಹ್ಮಣರಲ್ಲ, ವೇದ ಓದಿದವರಲ್ಲ, ಅವರು ಮಾತಾಡಿದರು, ಚೆನ್ನಾಗಿ ವಿಚಾರ ಮಾಡಿದರು. ಉತ್ತರ ಇಬ್ಬರದು ಒಂದೇನೆ, ಕನಕದಾಸರು ಏನು ಹೇಳಿದರು ಪುರಂದರಾಸರು ಅದನ್ನೇ ಹೇಳಿದರು, ಪುರಂದರಾಸರು ಏನು ಹೇಳಿದರು ಕನಕದಾಸರು ಅದನ್ನೇ ಹೇಳಿದರು. ಇವತ್ತು ಯೂನಿವರ್ಸಲ್ ಲಾಸ್ ಅಂತ ಇದೆಯಲ್ಲ, ಚೇಂಜ್ ಆಗೋದೇ ಇಲ್ಲ ಅದು. ಸತ್ಯಂ ವದ, ಇವತ್ತು ಯಾವ ದೇಶಕ್ಕೆ ಹೋದರೂ ಕೂಡ ಸತ್ಯಂ ವದ ಚೇಂಜ್ ಆಗೋದೇ ಇಲ್ಲ. ಅದು ಒಂದು ತಮಾಷೆ. ಕಳ್ಳರತ್ ಹೋದ್ರು ಸತ್ಯಂ ವದ ಚೇಂಜ್ ಆಗೋದಿಲ್ಲ. ಅವರು ಕೂಡ ನೋಡು, ಸುಳ್ಳು ಹೇಳಬೇಡ, ನಿನ್ನ ಯಾರ ಮನೆ ಕಳ್ತನ ಮಾಡಿದೆ ಹೇಳು ಅಂತ ಹೇಳ್ತಾರೆ. ಮಾಡಿರೋದು ಕಳ್ತಾನ ಸುಳ್ಳು ಹೇಳಬಾರ್ದಂತೆ, ಎಷ್ಟು ವರ್ಷ ನೋಡಿದ್ರ, ಮಾಡಿದ್ರು ಕಳ್ತಾನ ಸುಳ್ಳು ಹೇಳಬಾರ್ದಂತೆ, ಯಜಮಾನ ಮೋಸ ಮಾಡಬಾರದು. ನೋಡು, ನಾನು ನಿಮ್ಮ ಬಾಸು ಗೌರವ ಕೊಡಬೇಕು ನಮಗೆಲ್ಲ, ನೀನು ಬಂದು ಎದ್ದು ನಿಂತ್ಕೋಬೇಕು. ಎಷ್ಟು ಆಶ್ಚರ್ಯ, ಕೆಲವು ವ್ಯಾಲ್ಯೂಸ್ ಚೇಂಜ್ ಆಗೋದೇ ಇಲ್ಲ. ಕಾಪಿ ಹೊಡೆ ವಿದ್ಯಾರ್ಥಿಗೂ ಕೂಡ ಕೆಲವರು ಏನು ತಿಳ್ಕೊಂಡಿದ್ದಾರೆ ಕೆಲವರು ನೋಡಿ, ಅವರವ್ರ ಮತದ ಪ್ರಕಾರ ಅವರು ಸರಿ ಅಂತ ಯಾಕೆ ಅನ್ನಬಾರದು? ಅವರವ್ರ ಮತದ ಪ್ರಕಾರ ಅವರು ಸರಿ ಅಂತ ಯಾಕೆ ಅನ್ನಬಾರದು? ಡಾಕ್ಟ್ರು ಅಂತ ಕರೀತಾರೆ ನೋಡಿ, ಅವನ ಪ್ರಕಾರ ಡಾಕ್ಟರ್ ಆಗಲಿ 20 ಹೋಗ್ಬಿಡಿ, ಯಾಕೆ ಗಲಾಟೆ ಮಾಡಬೇಕು? ಇವನ ಪ್ರಕಾರ 18 ಅಂತ ಯಾಕೆ ಅನ್ನಬಾರದು? ಅಂದರೆ ಸಾಧ್ಯ ಉಂಟ ಅಂದರೆ ಅಂಗಡಿವೆಲ್ಲ ಮುಚ್ಚಬೇಕಾಗುತ್ತೆ ಅಷ್ಟೇ, ಎಲ್ಲ ವ್ಯಾಪಾರ ತಲೆಕೆಳಗೆ ಹೋಗಿಬಿಡು. ಅವನ ಪ್ರಕಾರ ಇವನ ಪ್ರಕಾರ ಅಲ್ಲ, ಲೆಕ್ಕ ಎಷ್ಟು ಅಷ್ಟೇ. ತತ್ವಶಾಸ್ತ್ರ ಅದಕ್ಕಿಂತ ಜಾಸ್ತಿ ಅಂತ ಹೇಳ್ತಾರೆ. ಅದು ಸೂಪರ್ ಮ್ಯಾಥಮೆಟಿಕ್ಸ್, ಅದು ಒಂದು ಸೂಪರ್ ಮೆಟಾಫಿಸಿಕ್ಸ್. ಅದು ಒಂದು ತತ್ವಶಾಸ್ತ್ರ ಅಂದರೆ ವಿಜ್ಞಾನಗಳ ವಿಜ್ಞಾನ, ಅದು ತತ್ವಜ್ಞಾನ ಅಂದರೆ ಅದು ಜ್ಞಾನಗಳ ರಾಜ. ಅದು ಅಲ್ಲೆಲ್ಲೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬರಬಾರದು. ಅದು ಬಂದಿದೆಯಲ್ಲ ಅಂತ ಕೇಳಿದರೆ ಅದಕ್ಕೆ ಹಿಂದೆ ಉಪನಿಷತ್ತಲ್ಲಿ ಬರುತ್ತೆ, ಜನಕರಾಜ ಉತ್ತರ ಕೊಟ್ಟರು ಅದೇ ಯಜ್ಞವನ್ನು. ಜನಕ ಕನಕ ಅಂತ ಕೇಳ್ತೇವೆ, ಕನಕದಾಸ ಹೇಳಿದ್ರು ಅದೇ, ಪುರಂದರದಾಸ ಹೇಳಿದ್ರು ಅದೇ, ಜನಕರಾಜ ಹೇಳಿದ್ರು ಅದೇ, ಯಜ್ಞವಲ್ಲಿಕ ಮುನಿಗಳು ಹೇಳಿದ್ರು ಅದೇ, ವೇದವ್ಯಾಸ ಹೇಳಿದ್ರು ಅದೇ, ವಾಲ್ಮೀಕಿ ಹೇಳಿದ್ರು ಅದೇನೆ, ವ್ಯತ್ಯಾಸವೇ ಇಲ್ಲ. ಧರ್ಮವ್ಯಾಸನ ಕಥೆ ಕೇಳ್ತೇವೆ, ಆತ ಹೇಳಿದ ಮಾತು ಅದೇ, ಸತಿ ಸಾವಿತ್ರಿ ಹೇಳಿದ ಮಾತು ಅದೇ, ವಿದುರ ನೀತಿನೂ ಅದೇನೆ, ವ್ಯತ್ಯಾಸವೇ ಇಲ್ಲ. ಆ ದೃಷ್ಟಿಯಲ್ಲಿ ಸರಿಯಾಗಿ ತಿಳಿದು ವಿಚಾರ ಮಾಡಿ ಮಾತಾಡಿದರೆ ಭಿನ್ನಾಭಿಪ್ರಾಯ ಬರಲೇಬಾರದು. ಬಂದಿದೆಯಲ್ಲ ಅಂದರೆ ಭಗವಂತ ಉತ್ತರ ಕೊಡ್ತಾರೆ, ಬಹುಶಾಖಾಶ್ಯರಂತ ಬಂದು ಹೇಳ್ತಾರೆ, ಕೊರೆ ಇಲ್ಲ ಬದಲಿ. ವಿಚಾರ ಮಾಡಿ ಮಾತಾಡಿದಾಗ ಉತ್ತರ ಒಂದೇ ಬಂದರೆ, ವಿಚಾರ ಮಾಡದೆ ಮಾತಾಡಿದಾಗ ಉತ್ತರಗಳು ಅನೇಕ ವಿಧವಾಗಿ ಬರುತ್ತೆ, ಅದಕ್ಕೆ ಅರ್ಥನೇ ಇಲ್ಲ. ಈ ಮಾತು ಗೊತ್ತಾದಾಗ ನಾ ಗಟ್ಟಿಯಾಗಿ ತಿಳ್ಕೊಂಡ್ಬಿಡಬೇಕು. ಶಾಸ್ತ್ರದ ವಿಚಾರದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲ. ಭಿನ್ನಾಭಿಪ್ರಾಯ ಇತ್ತು ಅಂದರೆ ವಿಚಾರ ಸರಿಯಾಗಿ ಮಾಡಿ ಮಾತಾಡಿಲ್ಲ ಅಂತ. ಇವತ್ತು 1000 ಕುರುಡರು ಇರ್ತಾರೆ, ಒಬ್ಬ ಕಣ್ಣಿರೋನು ಇರ್ತಾನೆ. 1000 ಕುರುಡರು ಇರ್ತಾರೆ, ಒಬ್ಬ ಕಣ್ಣಿರೋನು ಇರ್ತಾನೆ. ಅಲ್ಲಿ ಮೆಜಾರಿಟಿ ಲೆಕ್ಕ ಇಲ್ಲ. ಕಣ್ಣಿಲ್ದವ್ರು ಏನಂತಾರೆ ಗೊತ್ತಾ, ಒಂದು ಕೆಂಪು ವಸ್ತ್ರವನ್ನು ಡೊಳಗಿದೆ ಅಂತ ಹೇಳಿಬಿಡ್ತಾರೆ. 1000 ಜನ ಹೇಳ್ತಾರೆ, ತಪ್ಪೇ. ಕಣ್ಣಿರೋನು ಒಬ್ಬನೇ ಒಬ್ಬನು ಹೇಳ್ತಾನೆ ಅದು ಕೆಂಪಿದೆ ಅಂತ ಹೇಳ್ತಾರೆ. ಅದೇ ಕರೆಕ್ಟ್ ಅದು. ಯಾಕೆ ಕಣ್ಣಿಂದ ನೋಡಿ ಮಾತಾಡ್ತಾನೆ, ಇವರು ಸುಮ್ಮನೆ ಗೆಸ್ ಮಾಡಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ಸುಮ್ಮನೆ ಆಡಿದ ಮಾತಿಗೆ ಅರ್ಥ ಇಲ್ಲ, ವಿಚಾರ ಮಾಡಿ ಮಾತಾಡಬೇಕು, ವಿಚಾರ ಮಾಡಿ ಮಾತಾಡಬೇಕು. ಇವತ್ತು 99% ಜನ ವಿಚಾರ ಮಾಡಿ ಮಾತಾಡೋದಿಲ್ಲ. ಕೆಲವರಂತೂ ಅವ್ರು ಹಾಗೆ ಹೇಳ್ತಾರೆ ಇವ್ರು ಹೇಗೆ ಹೇಳ್ತಾರೆ ಅಷ್ಟೇ, ಇದು ಸರಿಯಲ್ಲ. ಅವ್ರು ಹಾಗೆ ಹೇಳ್ತಾರೆ ಇವ್ರು ಹೇಗೆ ಹೇಳ್ತಾರಲ್ಲ, ವಿಚಾರ ಮಾಡಿ ಯಾರು ಹೇಳಿದ್ದಾರೆ ಅಂತ ನೋಡಬೇಕು. ಅದರ ಜೊತೆಗೆ ನಾ ಮಾಡೋ ವಿಚಾರಕ್ಕೆ ಯಾರ್ದು ಹೊಂದುತ್ತೆ ನೋಡಬೇಕು. ಮತ್ತೆ ನಾ ಮಾಡಿದ ವಿಚಾರ ಯಾರಿಗೆ ಹೊಂದುತ್ತೆ? ಈ ಒಂದು ವಿಚಾರ ಇಲ್ಲದೆ ಹೋದರೆ ಎಂದೂ ತತ್ವಶಾಸ್ತ್ರದಲ್ಲಿ ವಿಚಾರ ಮಾಡಿ ಸಾಧ್ಯವೇ ಆಗೋದಿಲ್ಲ. ಬಹುಶಾಖಾಶ್ಚನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ನಮ್ಮಲ್ಲಿ ಕೆಲವರು ಮಾತಾಡ್ತಾರೆ ನೋಡ್ರಿ, ಅವ್ರದ್ದು ಒಂದೇ ನಾಲಿಗೆ ಅಂತ ಹೇಳಿಬಿಡ್ತಾರೆ. ಅವ್ರು ಒಂದೇ ನಾಲಿಗೆ, ಹುಡುಗರು 2 ನಾಲಿಗೆ ಇರುತ್ತೇನು, 3 ನಾಲಿಗೆ ಇರುತ್ತೇನು. ಒಂದೇ ನಾಲಿಗೆ ಅಂದ್ರೆ ಅರ್ಥೇನು? ಆಡಿದ ಮಾತು ವಿಚಾರ ಮಾಡಿ ಆಡಿರ್ತಾರೆ, ಅವ್ರು ಚೇಂಜ್ ಮಾಡೋದೋ ಇಲ್ಲ. ಇನ್ನು ಕೆಲವರು ಗಂಟೆಗೊಂದು ಚೇಂಜ್ ಮಾಡ್ತಾ ಇರ್ತಾರೆ, ಅದು ಅನೇಕ ನಾಲಿಗೆ ಅಂದ್ರೆ ಅರ್ಥೇನು? ಕನ್ಸಿಸ್ಟೆನ್ಸಿ ಇಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ ಅವರಿಂದೇನ್ರಿ, ಬಹು ತಲೆಯ ಒಂದು ವಿಚಿತ್ರ ತಲೆ, ಏಕ ತಲೆಯ ಅವನಿಗೆ. ಇನ್ನೊಬ್ರು ಮಾತು ಅಂದ್ರೆ ಮಾತು, ತಲೆ ಅಂದ್ರೆ ತಲೆ, ಒಂದೇ ತಲೆ. ಒಂದೇ ತಲೆ ಅಂದ್ರೆ ಏನು? ನಿಶ್ಚಿತವಾದ ವಿಚಾರ. ರಾಮದೇವರದ್ದು ಒಂದೇ ತಲೆ, ರಾವಣನಿಗೆ 10 ತಲೆ ಗೊತ್ತಲ್ಲ, ಏನೇನೋ ಮಾತಾಡ್ತಿರ್ತಾನೆ ಅಂತ. ಹೊಂದಾಣಿಕೆ ಇಲ್ಲ, ಮಣ್ಣಿಲ್ಲ. ಅದರಲ್ಲಿ ರಾವಣನಿಗೆ 10 ತಲೆ ಅನ್ನೋದು ಸಾಂಕೇತಿಕ. ಅದು ಒಂದು ರಾವಣ ದುಷ್ಟ, ಅವನ ತಲೆ 10 ಅಂದ್ರೆ ಇನ್ಕನ್ಸಿಸ್ಟೆಂಟ್ ವಿಚಾರಗಳನ್ನು ತುಂಬಿತ್ತು ಅಂತ. ರಾವಣದ ಒಂದೇ ತಲೆ, ಬೇಕಾದಾಗಲೇ ಒಂದೇ ಉತ್ತರ. ರಾಮದೇವರ ಹೇಳ್ತಾರೆ, ಅಮ್ಮ ಕೈಕೇಯಿ ನನ್ನ ಮಾತನ್ನ ಕೇಳು, ರಾಮೋ ದುರ್ನಾಭಿ ಭಾಷತೆ, ರಾಮ ಎಂದೂ ಎರಡು ಮಾತಾಡೋದಿಲ್ಲ, ಆಡಿದರೆ ಒಂದೇ ಮಾತೆ ಹೊರತು ರಾಮ ಬದಲಾಯಿಸೋದಿಲ್ಲ. ಅಂದರೆ ರಾಮರಾಮರ ಚಿತ್ರದೊಳಗೆ ರಾಮ ವೇದವ್ಯಾಸ ದೇವರಾಗಿ ಖಚಿತವಾದ ಉತ್ತರವನ್ನು ಕೊಡ್ತಾ ಇದ್ದಾನೆ. ರಾವಣ ಬರೀ ಊಹಾಪೋಹಗಳ ಜಗತ್ತಿನೊಳಗೆ ತಪ್ಪು ತಪ್ಪಾಗಿ ಮಾತಾಡಿ ಕೊನೆಗೆ ತಾನು ತನ್ನ ಹೆಂಡತಿ ಮಕ್ಕಳು ಬಂಧು ಬಳಗದ ಸಮೇತ ಸರ್ವನಾಶವನ್ನು ಕಾಣ್ತಾನೆ ರಾವಣ. ಈ ದೃಷ್ಟಿಯಲ್ಲಿ ಈ ವ್ಯವಸಾಯ ಅನ್ನೋ ಪದ ನೋಡಬೇಕು. ವ್ಯವಸಾಯ ಅಂದರೆ ಏನು ಮುಂದಿನ ಪ್ರಶ್ನೆ. ವ್ಯವಸಾಯ ಅಂದರೆ ಏನು, ಕೃಷಿ ಮಾಡಿ ಮಾತಾಡೋದು ಅಂದ್ರೆ ಏನು, ದೊಡ್ಡ ಶಾಸ್ತ್ರ ವಿಚಾರ, ಎಲ್ಲರಿಗೂ ಅರ್ಥ ಆಗೋದು ಕಷ್ಟ, ಸ್ವಲ್ಪ ಹೇಳಬೇಕಷ್ಟೇ. ಇವತ್ತು ಕಣ್ಣಿಕಾಣ ವಿಚಾರಗಳು ಇರುತ್ತೆ ಅಂತ ತಿಳ್ಕೊಂಬಂದು, ಕಣ್ಣಿಕಾಣ ವಿಚಾರ ಇರುತ್ತೆ. ಅವಾಗ ಏನು ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಕಣ್ಣಿಲ್ಲೋಡೇ ಮಾತಾಡಬೇಕು. ಇದು ಕೃಷಿ ಅಂದರೆ ಅದೇನು, ಇನ್ನು ಕೆಲವು ವಿಚಾರಗಳನ್ನು ಬುದ್ಧಿಯಿಂದನೇ ವಿಚಾರ ಮಾಡಬೇಕು, ಆದರೆ ಬುದ್ಧಿನೇ ಅಪ್ಲೈ ಮಾಡಬೇಕೆ ಹೊರತು ಅದು ಕಣ್ಣಿಂದಕ್ಕೆ ಕಣ್ಣು ಮಾತಾಡೋಕ್ಕೆ ಬರೋದಿಲ್ಲ. ಇನ್ನು ಕೆಲವು ವಿಚಾರವನ್ನು ಯೋಚನೆ ಮಾಡಲಿಕ್ಕೂ ಬರೋದಿಲ್ಲ, ಕಣ್ಣಿಲ್ಲಿ ಕಂಡು ಇಲ್ಲ, ಇನ್ನೊಬ್ರು ಹೇಳ್ತಾರಲ್ಲ ಅವ್ರ ಮಾತನ್ನು ಕೇಳ್ತೇನೆ. ಇವತ್ತು ನಾಳೆ ಬಾಂಬೆ ಬಸ್ ಎಷ್ಟೊತ್ತಿಗಿದೆ ಸ್ವಲ್ಪ ತೀರಿ ಯೋಚನೆ ಮಾಡ್ತೀನಿ ಕುತ್ಕೊಂಡ್ಬಿಟ್ಟ, ಅರ್ಧ ಗಂಟೆ ಯೋಚನೆ ಮಾಡಿದ್ರೆ ಬಹುಶಃ 10 ವರೆಗೆ ಇರಬಹುದು ಅಂತ ಹೇಳಿಬಿಟ್ಟ. ಯಾಕೆಂದ್ರೆ ಸುಮ್ಮನೆ ಐ ಫೀಲ್ ಎಕ್ಸಾಕ್ಟ್ ಅಂತ ಕೇಳಿದ್ರೆ ಇವ್ರು ಮಾತು ಕಟ್ಕೊಂಡು ಹೋಗ್ಲಕ್ಕಾಗತ್ತೆ ಲಗೇಜ್ ಕಟ್ಕೊಂಡು, ಸಾಧ್ಯ ಇಲ್ಲವೇ ಇಲ್ಲ, ಪ್ರಯೋಜನ ಇಲ್ಲ. ಅದರಿಂದ ಇನ್ನು ಕುತ್ಕೊ ಕಣ್ಣಿಗಂತೂ ಕಾಣೋದಿಲ್ಲ, ವಿಚಾರ ಮಾಡಕ್ಕೆ ಬರೋದಿಲ್ಲ, ಏನು ಮಾಡಬೇಕಾಗ ಇಲ್ಲ, ನೋಡಿ ಹೇಳಬೇಕು ಅಂತ ಹೇಳ್ತಾರೆ. ಕೇಳಿ ಹೇಳಬೇಕು, ನೋಡಿ ಹೇಳಬೇಕು, ಯಾರನ್ನು ನೋಡಬೇಕು, ಏನು ಕೇಳಬೇಕು, ಬಸ್ ಸ್ಟ್ಯಾಂಡ್ಗೆ ಹೋಗಿ ಟೈಮ್ ಟೇಬಲ್ ನೋಡಿ ಹೇಳಬೇಕು, ಬೇರೆ ದಾರಿ ಇಲ್ಲ. ಅಥವಾ ಸಂಬಂಧಪಟ್ಟ ಆಫೀಸರ್ನ ಕೇಳಬೇಕು, ಅದು ಒಂದೇ ದಾರಿ, 10 ವರೆಗೆ ಅಂದರೆ 10 ವರೆಗೆ, 12 ಅಂದ್ರೆ 12ಕ್ಕೆ, ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಅದಕ್ಕೆ ನಾನು ಭಾರಿ ಬುದ್ಧಿವಂತ ನಿನ್ನೇನು ಕೇಳೋದು, ನಾನೇ ಗೆಸ್ ಮಾಡ್ತೇನೆ ಅಂತ ಕೇಳಿದರೆ ಹುಚ್ಚ ಅಂತ ಕರೀತಾರೆ. ಗೆಸ್ ಮಾಡೋ ವಿಚಾರ ಅಲ್ಲ ಅದು, ನೋಡಿ ತಿಳ್ಕೊಂಡು ಮಾತಾಡಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಅಂದರೆ ಕಣ್ಣಿಕಾಣ ವಿಚಾರದ ಬಗ್ಗೆ ಕಣ್ಣಿಕಾಣ ವಿಚಾರ ಇರುತ್ತೆ, ಅದು ಅರಿಸ್ಟಾಟಲ್ ಕಾಲಕ್ಕೆ ಒಂದು ಗಲಾಟೆ ಹೇಳ್ತಾರೆ, ತುಂಬ ಜನ ಗಲಾಟೆ ಮಾಡ್ತಾ ಇದ್ರು. ಏನು ಗಲಾಟೆ ಗೊತ್ತೇನು, ಈ ಕುದುರೆ ಬಾಯಲ್ಲಿ ಹಲ್ಲು ಎಷ್ಟಿದೆ ಅಂತ ಒಂದು ಗಲಾಟೆ. ಒಂದು ಕುದುರೆ ಇತ್ತಂತೆ, ಹಲ್ಲು ಎಷ್ಟಿವೆ, ಒಬ್ಬನು ಹೇಳಿದ 10 ಅಂತ, ಒಬ್ಬ 20 ಅಂತ, ಒಬ್ಬ ಹೇಳ್ತಾನೆ ಇದ್ದಾನೆ ಗಲಾಟೆ. ನಾನು ಹೇಳಿದ ಕರೆಕ್ಟು, ನಾನು ಹೇಳಿದ ಕರೆಕ್ಟು ಗಲಾಟೆ. ಅವರೊಳಗೆ ಮತ್ತೆ ಬಾಯಿ ಬಂದು ಉತ್ತರ ಕೊಡ್ತಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಆಗ ಅವನು ಬಂದಂತೆ, ಏನು ಗಲಾಟೆ ಅಂತ ಕೇಳ್ತಾರೆ. ಕುದುರೆ ಬಾಯಲ್ಲಿ ಅಷ್ಟು ಹಲ್ಲು ಎಷ್ಟಿದೆ, ನೀನು ಹೇಳಯ್ಯ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳೋದಿಲ್ಲ, ಎದುರು ಕುದುರೆ ಇದೆ, ನಿಮ್ಮ ಕಣ್ಣಿದೆ, ಅದು ಬಾಯಿ ತೆಗೆದು ಎಣಿಸಿಬಿಡಿ ಸಾಕು ಅಂತ ಹೇಳಿದ್ರು. ಸುಲಭವಾದ ಪದ್ಧತಿ, ಬಾಯಿ ತೆಗೆದು ಎಣಿಸದೇ ಹೊರತು ಗೆಸ್ ಮಾಡ್ತಾ ಕೊಡೋದಲ್ಲ, ಹಾಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಗೆಸ್ ಮಾಡ್ತಾನೆ ಇರಬೇಕು ಅಂತ ಕೇಳಿದರೆ ಹುಚ್ಚ ಅಂತ ಕರೀತಾರೋ ಇಲ್ಲೋ. ಈ ಕಥೆ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗೋದಿಷ್ಟೇ, ಕಣ್ಣಿಗೆ ಕಾಣೋ ವಿಚಾರದ ಬಗ್ಗೆ ಕಣ್ಣಿ ನೋಡೇ ಹೇಳಬೇಕು, ಕಿವಿಗೆ ಬಿದ್ದ ವಿಚಾರದ ಬಗ್ಗೆ ಅದನ್ನು ಕೇಳಿಯೇ ತೀರ್ಮಾನ ಮಾಡಬೇಕು, ಬುದ್ಧಿ ಗೊತ್ತ ವಿಚಾರದ ಬಗ್ಗೆ ಯೋಚನೆ ಮಾಡಿನೇ ಮಾತಾಡಬೇಕು. ದಾರಿಯಲ್ಲಿ ಹೋಗ್ತಾ ಇದ್ದ ಬೆಂಕಿ ಕಾಣಿಸ್ತು, ಓ ಬೆಂಕಿ ಅಂತ ಹೇಳಿಬಿಟ್ಟೆ, ಮುಗಿದು ಬೆಂಕಿ ಬೆಂಕಿನೇ. ಇನ್ನೊಂದು ಕಡೆ ಹೋಗ್ತಾ ಇದ್ದ ಹೊಗೆ ಕಾಣಿಸ್ತು, ಓಹೋ ಹೊಗೆ ಇದೆ ಅಂದ್ರೆ ಬೆಂಕಿ ಇರಬೇಕು ಅಂತ ಹೇಳಿದೆ. ಹೊಗೆ ಇದೆ, ಬೆಂಕಿ ಇರಬೇಕು, ಬೆಂಕಿ ನೋಡಿಲ್ಲ ಅವನು, ಹೊಗೆ ನೋಡಿದ, ಬೆಂಕಿ ಇರಬೇಕು ಅಂತ ಗೆಸ್ ಮಾಡ್ದ, ಕರೆಕ್ಟ್ ಗೆಸ್ಸಿಂಗ್ ಅದು. ಅದು ಯಾವುದೋ ಹೊಗೆ ನೋಡಿದ್ದಕ್ಕೋಸ್ಕರ ಬೆಂಕಿ ಇರಲೇಬೇಕು ಅಂತ ಹೇಳಿದ. ಇದು ಕನ್ಸಿಸ್ಟೆಂಟ್ ಥಿಂಕಿಂಗ್ ಅಂದ್ರೆ ಹೀಗಿರಬೇಕು. ಕಣ್ಣಿಗೆ ಕಾಣಿದ್ರೆ ಬೆಂಕಿ, ಯೋಚನೆ ಮಾಡೋ ಪ್ರಸಂಗನೇ ಇಲ್ಲ, ಡೈರೆಕ್ಟೇ ಬೆಂಕಿ ಅಂತ ಹೇಳ್ತಾನೆ. ಹೊಗೆ ಕಾಣಿಸ್ತು, ಬೆಂಕಿ ಅಂತ ಹೇಳಿದ, ವಿಚಾರ ಮಾಡಿ ಹೇಳಿದ, ಹೊಗೆನೂ ಕಂಡಿಲ್ಲ, ಬೆಂಕಿನೂ ಕಂಡಿಲ್ಲ. ಅಲ್ಲಿಂದ ಬರೋರು ಹೇಳಿದರು, ಅಲ್ಲಿ ಬೆಂಕಿ ಬಿದ್ದುಬಿಟ್ಟಿದೆ, ತುಂಬ ಹುಷಾರಾಗಿರಿ, ಆ ಕಡೆ ಹೋಗಬೇಡಿ ಅಂತ ಹೇಳಿದ. ಇಲ್ಲಿ ಕಣ್ಣಿಗೆ ಕಂಡಿಲ್ಲ, ಬುದ್ಧಿಗೆ ತೋಚಿಲ್ಲ, ಇನ್ನೊಬ್ಬರ ಮಾತು ಕೇಳ ಕಿವಿ ಬಿಡ್ತಾ ಇದೆ, ಅದನ್ನು ಆಗಮ ಅಂತ ಕರೀತಾರೆ. ಇನ್ನೊಬ್ಬರ ಮಾತು ಆಗಮ, ಯೋಚನೆ ಮಾಡಿದರೆ ಅನುಮಾನ, ಕಣ್ಣಿಗೆ ಕಂಡ್ರೆ ಪ್ರತ್ಯಕ್ಷ. ಪ್ರತ್ಯಕ್ಷ, ಅನುಮಾನ, ಆಗಮ. ನಾವು ಕಂಡಿದ್ದು ಪ್ರತ್ಯಕ್ಷ, ಬುದ್ಧಿಗೆ ತೊಡೆದಿದ್ದು ಅನುಮಾನ, ಇನ್ನೊಬ್ಬರು ಗರಿಯ ಸರಿಯಾಗಿ ಹೇಳಿದ್ದು ಆಗಮ. ಈ ಮೂರರ ಹೊರತು ಇನ್ನೊಂದು ಆಧಾರ ಅಂತ ಇಲ್ಲ. ಈ ರೀತಿ ಮಾತಾಡೋದನ್ನು ಅಭ್ಯಾಸ ಮಾಡಿದರೆ ಗೊಂದಲ ಇರೋದೇ ಇಲ್ಲ ಅಂತ ಭಗವಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ ಕೆಲವು ವಿಚಾರ, ಗೊತ್ತಿಲ್ಲ ಅಂತ ಹೇಳಿಬಿಡಿ, ಏನು ತಪ್ಪಿಲ್ಲ. ಗೊತ್ತಿಲ್ಲದ ವಿಚಾರ ನಾವು ನಿಜವಾಗಲೂ ಉತ್ತರ ಕೊಡಬೇಕಾದ್ರೆ ಗೊತ್ತಿಲ್ಲ ಅಂತ ಹೇಳಿ, ನಿಜವಾಗಲೂ ತಿಳಿದವನು ಅಂತ ಅರ್ಥವು. ಗೊತ್ತಿಲ್ಲದ ಗೊತ್ತಿದ್ದಾನೆ, ಗೊತ್ತಿದೆ ಅಂತ ಹೇಳ್ತಾನಲ್ಲ ಭಾರಿ ಮೋಸಗಾರ ಅವನು. ಗೊತ್ತಿದ್ದು ಗೊತ್ತಿದ್ದೆ ಅಂತ ಹೇಳ್ತಾನಲ್ಲ ಭಾರಿ ಒಳ್ಳೆಯವನು. ಗೊತ್ತಿದೆ ಗೊತ್ತಿದೆ ಅಂತಾನೆ, ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ, ಗೊತ್ತಿಲ್ಲ ಗೊತ್ತಿದೆ ಅಂತಾನೆ, ಗೊತ್ತಿದೆ ಗೊತ್ತಿಲ್ಲ ಅಂತಾನೆ. 4 ಕೇಸುಗಳು ಇವೆಲ್ಲ ಕೂಡ. ಇದರೊಳಗೆ ಗೊತ್ತಿದ್ದು ಗೊತ್ತಿದೆ ಎಂಬ ಗುರು ಅವನು, ಗೊತ್ತಿದೆ ಗೊತ್ತಿದೆ ಅಂತ ಹೇಳ್ತಾನೆ ಅವನು, ಗುರುವಾಗಲೇ ಕರಹ ಅವನು. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವನು, ಪ್ರಾಮಾಣಿಕ ಅವನು, ಅವನು ಮೋಸ ಮಾಡೋದಿಲ್ಲ ಅವನು. ಆದರೆ ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳ್ತಾನೆ ಅವನು, ವಿನಯದಿಂದ ಹೇಳಬಹುದು, ಯಾವುದೋ ಕಾರಣಕ್ಕೆ ಹೇಳಬಹುದು. ಗೊತ್ತಿಲ್ಲ ಗೊತ್ತಿದೆ ಅಂತ ಹೇಳ್ತಾನಲ್ಲ, ಹೈ ಕ್ಲಾಸ್ ಮೋಸ ಮಾಡ್ತಾನೆ, ಅವನು ತಂಟೆ ಹೋಗಲೇ ಬರ. ಇವತ್ತನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ತುಂಬ ಹುಷಾರಾಗಿರಬೇಕು. ಪ್ರಶ್ನೆ ಬಂತು, ಹಾಗಿದ್ರೆ ದೇವರ ಬಗ್ಗೆ ಧರ್ಮದ ಬಗ್ಗೆ ಹೇಗೆ ಮಾತಾಡಬೇಕೀಗ, ದೇವರ ಬಗ್ಗೆ ಧರ್ಮದ ಬಗ್ಗೆ ಹೇಗೆ ಮಾತಾಡಬೇಕು? ಈ ಗೊಂದಲ ಪರಿಹಾರ ಮಾಡೋದು ಭಗವದ್ಗೀತೆಯ ವೈಶಿಷ್ಟ್ಯ. ದೇವರು ಕಣ್ಣಿಗೆ ಕಾಣೋ ವಸ್ತು ಅಲ್ಲ. ಎಷ್ಟೋ ಜನ ವೈದ್ಯರು ಇರ್ತಾರೆ, ಪಾಪ ಡಾಕ್ಟ್ರೆ ನನಗೆ ಏನಾಗಿದೆ ಹೇಳಿ ಅಂದ ತಕ್ಷಣ ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ, ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಟೆಸ್ಟ್ ಮಾಡಬೇಕು, ಟೆಸ್ಟ್ ಎಲ್ಲ ಮಾಡಿದ್ರೆ ತೀರ್ಮಾನ ಮಾಡ್ತಾರೆ. ಬರೀ ಕಣ್ಣಿಗೆ ಕಾಣೋ ವಿಚಾರ ಅಲ್ಲ, ಅದು ಟೆಸ್ಟ್ ಎಲ್ಲ ಮಾಡಿ ತೀರ್ಮಾನ ಮಾಡಿ ನಿಮ್ಗೆ ಹೀಗಿದೆ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಡಾಕ್ಟ್ರಿ ಹೇಳೋದಕ್ಕೆ ಆಧಾರ ಏನು? ಪರೀಕ್ಷೆಗಳೇ ಆಧಾರ. ಸುಮ್ಮನೆ ಹೇಳಿಬಿಟ್ರೆ ಮೋಸಗಾರ. ಇದಕ್ಕಿಂತ ಇವನು ಗಿರಾಕಿಳೇ ಇರಲಿಲ್ಲ, ಪಾಪ ಯಾರೋ ಬಂದಿದ್ರು, ಭಾರಿ ಸೀರಿಯಸ್ ಆಗಿದೆ, ಅಡ್ಮಿಟ್ ಆಗಿ ಅಂತ ಹೇಳಿಬಿಡ್ತಾನೆ ಪಾಪ. ಇನ್ನೊಬ್ಬರು ಅಡ್ಮಿಟ್ ಆಗೋರು ಇಲ್ಲಿ ಮಾಡೋದೇ ಇಲ್ಲ ಅವನನ್ನು, ಯಾಕೆಂದರೆ ಅವನಿಗೆ ಬೇರೆ ದಾರಿನೇ ಗೊತ್ತಿಲ್ಲ. ಅವನು ಇವನು ಹಾಗಲ್ಲ. ರೋಗದ ಬಗ್ಗೆ ಎಚ್ಚರಿಕೆ ಇದೆ, ತಿಳುವಳಿಕೆ ಇದೆ, ಉದ್ಧಾರ ಮಾಡಬೇಕು ಅನ್ನೋ ಕಳಕಳಿ ಇದೆ, ಅದು ಪರೀಕ್ಷೆ ಮಾಡ್ತಾನೆ, ಸರಿಯಾಗಿ ಹೇಳ್ತಾನೆ, ಅದು ಅತ್ಯಂತ ನಿಜವಾದ ಅರ್ಥದಲ್ಲಿ ವೈದ್ಯ. ಅಂತ ವೈದ್ಯನಾದವನು ವೈದ್ಯಶಾಸ್ತ್ರವನ್ನು ಉಪಯೋಗ ಮಾಡಿಕೊಂಡು ಹೀಗೆ ರೋಗದ ತೀರ್ಮಾನವನ್ನು ಮಾಡ್ತಾನೋ, ತತ್ವಜ್ಞಾನಿಯಾದವನು ಪ್ರತ್ಯಕ್ಷ ಅನುಮಾನ ಆಗಮ ಅನ್ನೋ ಪ್ರಮಾಣಗಳನ್ನು ನೋಡಿ ಖಚಿತವಾಗಿ ಮಾತಾಡ್ತಾನೆ. ಗೊತ್ತಿಲ್ಲದೆ ಹೋದ ಕಾಲ ಗೊತ್ತಿಲ್ಲ ಅಂತ ಖಚಿತವಾಗಿ ಹೇಳಿಬಿಡ್ತಾನೆ. ಇದು ತತ್ವಜ್ಞಾನಿಯ ವೈಶಿಷ್ಟ್ಯ, ಹಾಗಿರಬೇಕು ಅರ್ಜುನ ಅಂತ ಹೇಳಿದ್ದಾನೆ. ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಗೊಂದಲಕ್ಕೆ ಇಷ್ಟೇ ಪರಿಹಾರ. ಏನು ಪರಿಹಾರ ಕೊಟ್ಟಾಗಾಯಿತು ಅಂದರೆ, ಅವ್ರು ಹೇಳ್ತಾ ಇರೋ ಹೇಳ್ತಾ ಗೊಂದಲಕ್ಕೆ ಹೋಗಬೇಡಿ. ಯಾರು ಆಧಾರ ಕೊಟ್ಟು ಮಾತಾಡ್ತಾರಲ್ಲ ಅವ್ರ ಮಾತನ್ನು ಗಮನಿಸಿ, ಅವರ ಆಧಾರಗಳನ್ನು ವೆರಿಫೈ ಮಾಡಿ ನೀವು ವಿಚಾರ ಮಾಡಿ, ಎಲ್ಲ ಹೊಂದಾಣಿಕೆ ಆಯಿತೋ ಒಪ್ಪಿಕೊಳ್ಳಿ, ಆಗದೆ ಹೋದರೆ ಬಿಟ್ಟುಬಿಡಿ. ಅಷ್ಟೇ ಹೊರತು ಅವ್ರು ಅಷ್ಟು ಎಷ್ಟು ದೊಡ್ಡವ್ರು ಬೇಕಾದ್ರೂ ಆಗಿರಲಿ, ಹೆಸರುಗಳ ಮೇಲೆ ಮೋಸ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಹೆಸರುಗಳ ಮೇಲೆ ಮೋಸ ಹೋಗಬಾರದು. ಅವ್ರು ಕರೆಕ್ಟಾಗಿ ಹೇಳಿದರೆ ಯಾರೇ ಹೇಳಿದರೂ ಕರೆಕ್ಟೇ, ತಪ್ಪಾಗಿ ಹೇಳಿದರೆ ಯಾರೇ ಹೇಳಿದರೂ ತಪ್ಪೇ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಂದು ಗಿಳಿ ಮಾತಾಡುತ್ತಂತೆ, ಕರೆಕ್ಟಾಗಿದೆ, ಗಿಳಿ ಮಾತು ಕೇಳಿಬಿಡಿ. ಆಗ ಹುಡುಗ ಮಾತಾಡ್ತಾನೆ, ಕರೆಕ್ಟಾಗಿ ಮಾತಾಡ್ತಾನೆ, ಹುಡುಗನ ಮಾತು ಕೇಳಿಬಿಡಿ. ದೊಡ್ಡವನಿದ್ದಾನೆ ತಪ್ಪು ಮಾತಾಡ್ತಾನೆ, ಅವನ ಮಾತು ಕೇಳಬೇಡಿ ಅಂತ ಹೇಳಿಬಿಡ್ತಾನೆ. ಅದು ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ, ಆ ಮಾತಿನ ಮಹತ್ವ ಮುಖ್ಯ. ಆ ರೀತಿ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ನಾವು ಗೊಂದಲ ಹೋಗುತ್ತೆ. ಇವತ್ತು ನಮಗೆ ಆ ಗೊಂದಲ ಯಾತಕ್ಕೆ ಬರುತ್ತೆ ಗೊತ್ತಾ? ನಾನು ಯಾವುದೋ ಮತ್ತೊಂದು ಅನುಸರಣೆ ಮಾಡ್ತಾ ಇರ್ತೇವೆ, ನಮ್ಮ ಮತ್ತವ್ರು ಹೇಳಿದ್ರೆ ಮುಗದೇ ಹೋಗ್ತು ತೀರ್ಮಾನ ಮಾಡ್ಕೊಂಡಿರ್ತೇವೆ. ಇದರಿಂದ ಮುಂದೆ ನಮ್ಮ ಕೈಲಿ ಆಗೋದೇ ಇಲ್ಲ. ಓಪನ್ ಮೈಂಡೆಡ್ನೆಸ್ ಇರಬೇಕು ಯಾವಾಗಲೂ ಕೂಡ, ಓಪನ್ ಮೈಂಡೆಡ್ ಆಗಿರಬೇಕು. ಇನ್ನೊಬ್ರಿಗೆ ಹೇಳ್ತಾರೆ ಅಂತ ಅಷ್ಟು ಅವರೇನು ಹೇಳ್ತಾರೆ ಅನ್ನಬಾರದು. ಏನು ಹೇಳ್ತಾರೆ ಮೊದಲು ಕೇಳಬೇಕು. ಶಾಸ್ತ್ರಕ್ಕೆ ಹೊಂದಿದರೆ ಅವಶ್ಯ ತಗೊಂಡ್ಬಿಡಬೇಕು, ಹೊಂದಲಿಲ್ಲ ಹೋದಲ್ಲೋ ಬಿಟ್ಟು ಬಿಡಬೇಕಾದ್ರೆ. ಇದು ಯಾರ ಮತವಾದರೂ ಕೂಡ ಎಚ್ಚರಿಕೆ ಇತ್ತು ಅಂದರೆ ನಾವು ಹಾಳಾಗೋ ಪ್ರಸಂಗ ಬರೋದೇ ಇಲ್ಲ. ಇವತ್ತು 99% ಪಾಲು ಜನ ಸಬ್ಜೆಕ್ಟಿವ್ ಅಪ್ರೋಚ್ ಇಟ್ಕೊಂಡ್ಬಿಡ್ತಾರೆ, ತಾನು ಹೇಳಿದ್ರಾಗಬೇಕು, ತನ್ನವ್ರು ಹೇಳಿದ್ರಾಗಬೇಕು. ಇದು ಸರಿಯಲ್ಲ. ಇದು ಯಾವುದೋ